สมมุติว่าహయగ్రీవం చిదానంద విగ్రహం సదనుగ్రహం దశగ్రీవచ్ఛిదం శాపాన్ మణిగ్రీవ విమోచనం స్వనామగ్రహణాదేవ నిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసార్ణసే ఉత్తుంగవాక్తరంగాయ మధ్వదుగ్ధాబ్ధయే నమః గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసృజనశిష్టం నిత్య నిర్ధూతకష్టం అయముఖపదనిష్టం మాం భజంతు ప్రపన్నాః పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామభైరవే నీలాకరార్చితానంతలీలాగోపాలపాలితాన్ విద్యాపయోనిధీన్ వందే బ్రహ్మ విద్యాగురున్ మమ బ్రహ్మచర్య హరిప్రీతి సువిద్యావాదశాలిన ఇష్టదాన్ కష్టహర్తృన్న విద్యామాన్యాన్ మునీన్ నమ వాదిరాజ పదద్వంద్వ వారిజాసక్త మానసాన్ విశ్వప్రియ గురూన్ వందే మందోహం భీమి శుద్ధయే సత్యం సత్యం పునఃసత్యం విష్ణుతీర్థ ప్రసాదతః సర్వే కామా భవంతేవ శపథోబింబ సన్నిధౌ చింతామణిం సువక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేక్యభీష్టదం అజ్ఞానతిమిరచ్ఛేదం బుద్ధిసంపత్పదాయకం విజ్ఞాన విమలం శాంతం విజయాఖ్యగురుం భజే శ్రీగురుభ్యో నమః హరిః ఓం ఓం జన్మాద్యశ్రయతోన్వయాదితరతశ్చార్థేష్వభిఘ్నస్వరాట్ తేనే బ్రహ్మహృదయాదికవయే ముఖ్యంతియం సూరయః తేజోవారి మృదాంగతా వినిమయో యత్ర త్రిసర్గో మృషా నామ్నా స్వేన సదా నిరస్తకుహకం సత్యం పరం ధీమహి శ్రీగురుభ్యో నమః హరిః ఓం. కృష్ణ అంబెగాలి కోదన్న మాడి తదనంతర నడీలికి శురు మాడతా ఇద్దాను, తప్పు హెజ్జేన ఇడతా ఇద్దానే. అయ్యో ఎల్లి బీళతాను అంత ఎల్లరిగూ ఆతంక. ఆ ధర ಎಲ್ಲರ ಹೃದಯದಲ್ಲಿ ತನ್ನ ಮುದ್ರೆಯನ್ನು ಮೂಡಿಸ್ತಾ ಬರ್ತಾ ಇದ್ದಾನೆ. ಅಲ್ಲಿ ಪ್ರಶ್ನೆ ಬರುತ್ತೆ, ಇದೇ ಕೆಲಸ ನಮ್ಮ ಮಕ್ಕಳು ಮಾಡಿದ್ರಲ್ವಾ, ಏನು ದೇವರು ಮಾಡಿದರು ಇದೆಲ್ಲ ಕೆಲಸ ನಮ್ಮ ಮಕ್ಕಳು ಮಾಡಿದರು, ಅದನ್ನೇ ನೆನೆಯೋಣ, ಈ ಕೃಷ್ಣಂದೇ ಯಾಕೆ ನೆನೆಯಬೇಕು? ಅವಾಗ ಉತ್ತರ ಕೊಡ್ತಾರೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಾಡಿದ್ದನ್ನು ನೆನೆದರೆ ಸಮಯ ಸ್ವಲ್ಪ ಕಳೆಯುತ್ತೆ, ಟೈಮ್ ಪಾಸ್ ಆಗುತ್ತೆ, ಪುಣ್ಯ ಏನಾದರೂ ಬರುತ್ತಾ, ಪಾಪ ಹೋಗುತ್ತಾ, ತೊಂದರೆ ಏನಾದರೂ ಹೋಗುತ್ತಾ? ಇಲ್ಲ. ಅದೇ ಕೆಲಸ ಕೃಷ್ಣ ಮಾಡಿದ್ದನ್ನು ನೆನೆದರೆ ಪುಣ್ಯ ಬರುತ್ತೆ, ಪಾಪ ಹೋಗುತ್ತೆ, ವಿಶೇಷವಾದ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಅದಕ್ಕೆ ದೇವರು ಮಾಡಿದ್ದನ್ನು ಲೀಲಾ ಅಂತ ಕರೆದು ಅಂತ ಕೃಷ್ಣ ತಾನು ನಡೆಯಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ನಡೀಲಿಕ್ಕೆ ಶುರು ಮಾಡಿದ ಮೇಲೆ ಇಡೀ ಗೋಪಳ್ಳಿಯಲ್ಲಿರತಕ್ಕಂಥ ಎಲ್ಲರ ಮನೆಗೆ ಹೋಗ್ತಾ ಇದ್ದಾನೆ, ತನ್ನ ಹಿಂಡನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ಸುಂದರವಾಗಿ ವರ್ಣನೆ ಮಾಡುತ್ತಾರೆ, ದೇವತೆಗಳೆಲ್ಲ ಭೂಮಿಯಲ್ಲಿ ಹುಟ್ಟಿ ಬರಬೇಕು ಅಂತ. ಅದರಲ್ಲಿ ಸೀನಿಯರ್ಸ್ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಕೊಂಡಾಗ ದೇವರ ಜೊತೆಗೆ ಅಣ್ಣ ತಮ್ಮ ಮಗ ಸೊಸೆ ಈ ಥರ ಬರಲಿಕ್ಕೆ ಪರ್ಮಿಷನ್ ಕೆಲವರಿಗೆ ಮಾತ್ರ ಸಿಕ್ತು, ಇನ್ನು ಬಹಳ ಜನ ಕೂತಿದ್ದಾರೆ. ಇನ್ನು ಅವರೆಲ್ಲ ಏನು ಮಾಡಬೇಕು? ಅವರೆಲ್ಲ ಕೇಳಿಕೊಂಡಂತೆ, ಸ್ವಾಮಿ ಅಲ್ಲಿ ಆಕಳುಗಳಾಗಿ ಬರ್ತೇವಯ್ಯ, ಕರುಗಳಾಗಿ ಬರುತ್ತೇವೆ. ಅಷ್ಟೇ ಅಲ್ಲ, ಇನ್ನು ಅದು ಪೋಸ್ಟ್ ನೋ ವೇಕೆನ್ಸಿ ಅಂತ ಬಂತು, ಫಿಲಪ್ ಆಯ್ತದು. ಆದಮೇಲೆ ನೋಡಿದರು ನೀನು ಎಲ್ಲಿ ತಿರುಗಾಡ್ತೀಯೋ ಅಲ್ಲೆಲ್ಲ ಗಿಡಗಳಾಗಿ ಬರ್ತೇವೆ, ಬಳ್ಳಿಗಳಾಗಿ ಬರ್ತೇವೆ, ಅಲ್ಲಿ ಹುಲ್ಲಾಗಿ ಬರ್ತೇವೆ. ಇನ್ನು ಕೆಲವರಂದರು ಇಲ್ಲ, ಇನ್ನು ವಿಶೇಷವಾಗಿ ನಾವು ಹಕ್ಕಿಗಳಾಗಿ ಬರ್ತೇವೆ, ದುಂಬಿಗಳಾಗಿ ಬರ್ತೇವೆ, ಮೃಗಗಳಾಗಿ ಬರ್ತೇವೆ. ಯಾಕೆ ಬರ್ತೀರಾ? ನೀನು ನೋಡಿದರೆ ಸಾಕು ನಮ್ಮನ್ನು, ನಿನ್ನನ್ನು ನಾವು ನೋಡಬೇಕು, ನೀನು ನಮ್ಮನ್ನು ನೋಡಿದರೆ ಸಾಕು. ಇದು ವರ ಪಡ್ಕೊಂಡು ಬಂದದ್ದಕ್ಕೆ ಕೃಷ್ಣ ಆ ಇಡೀ ವೃಂದಾವನದಲ್ಲಿರುವಂಥ ಗೋಕುಲದಲ್ಲಿರೋ ಪ್ರತಿಯೊಂದು ಸೆಂಟಿಮೀಟರ್ ಭೂಮಿಯನ್ನು ತುಳಿದು 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 ಪವಿತ್ರ ಮಾಡಿದನಂತೆ. ಅದಕ್ಕೆ ಗೋಕುಲ, ಮಥುರಾ, ವೃಂದಾವನ ಅಂದರೆ ಅತ್ಯಂತ ಪವಿತ್ರವಾದ ಮೂರು ಧಾಮಗಳು. ಶ್ವೇತದ್ವೀಪ, ಅನಂತಾಸನ, ವೈಕುಂಠದಂತೆ. ಆ ರೀತಿಯಲ್ಲಿ ಕೃಷ್ಣ ತಾನು ಎಲ್ಲರ ಜೊತೆಗೆ ಆಟ ಆಡ್ತಾ ಹೋಗ್ತಾ ಇದ್ದಾನೆ. ಅದರಲ್ಲೂ ಕೂಡ ಎಲ್ಲರ ಮನೆಗೆ ಹೋದ, ಹಾಲು ಮೊಸರು ಬೆಣ್ಣೆ ಕದ್ದ ತಿಂದ. ಇದು ಗೊತ್ತಿದ್ದೇ ಕತೆ ನಮಗೆ. ಅಲ್ಲಿ ಕೇಳಿದ್ರೆ ಎಲ್ಲರೂ ಸೇರಿಕೊಂಡು ಯಶೋಧಾದೇವಿಗೆ ದೂರು ಕೊಡ್ತಾ ಇದ್ದಾರೆ. ನೋಡಮ್ಮ, ನಿನ್ನ ಮಗ ಹೀಗೆ ಮಾಡಿದ್ದಾನೆ, ಹೀಗೆ ಮಾಡಿದ್ದಾನೆ, ಹೀಗೆ ಮಾಡಿದ್ದಾನೆ, ಏನು ಮಾಡಿದ ಅವ್ರು ಹೇಳ್ತಾ ಇದ್ದಾರೆ. ಸ್ಥೇಯ ಯೋಗೈಹಿ, ಏನು ಕಳ್ಳತನ ಅಂದರೆ ಇವನ ಹತ್ರ ಕಲಿಬೇಕು. ಅದರ ಟೆಕ್ನಿಕ್ಸ್ ಏನು, ಹೇಗೆ ಕಲಿಬೇಕು ಅಂದರೆ ಇವನನ್ನೇ ಕಲಿಬೇಕು. ಸ್ಥೇಯದಲ್ಲಿ ಅಂದರೆ ಚೌರ್ಯ ಅಂಬೋದು ದೊಡ್ಡ ಸಬ್ಜೆಕ್ಟ್ ಅದು. ಹೌದು, ಹಿಂದಿನ ಕಾಲಕ್ಕೆ ಚೌರ್ಯ ಅಂಬೋದು ಒಂದು ವಿದ್ಯೆ, ಆ ವಿದ್ಯೆಯಲ್ಲಿ ಎಕ್ಸ್ಪರ್ಟ್ ಆಗಿರ್ತಾಗಿದ್ರು ಅಂಬೋದು ಒಂದು ವಿದ್ಯೆ, ಆ ವಿದ್ಯೆಯಲ್ಲಿ ಎಕ್ಸ್ಪರ್ಟ್ ಆಗಿರ್ತಾಗಿದ್ರು ಈ ರಾಜರ ಕಡೆ ಇರೋರು. ಆ ಚೌರ್ಯ ಅಂಬೋದು ಪ್ರಾಣ ರಕ್ಷಣೆಗಾಗಿ ಬೇಕಾದರೆ ಅದನ್ನು ಕದರೆ ಅದನ್ನು ಕಲಿತಾ ಇದ್ರು. ಹೇಳಿಕೊಡೋರು ಬ್ರಾಹ್ಮಣರೇ, ಕಲಿತದ್ದು ಕ್ಷತ್ರಿಯರು, ಹೇಳಿಕೊಟ್ಟದ್ದು ಬ್ರಾಹ್ಮಣರೇ. ಕಳ್ಳತನ ಎಲ್ಲರಿಗೂ ಬರ್ತಾ ಇದ್ರು, ಮಾಡ್ತಾ ಇದ್ದಿಲ್ಲಷ್ಟೇ, ಬರಬೇಕಂತೆ ಕಳ್ಳತನ. ಆದರೆ ಯಾವುದ್ಯಾವುದು ಅಲ್ಲ, ಅದಕ್ಕೂ ಧರ್ಮ ಇದೆ. ಧರ್ಮಬದ್ಧವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಕರಣ ಅದು. ಸರಿ, ವಿಶೇಷವಾಗಿರ್ತಕ್ಕಂಥ ಪ್ರಕರಣ ಅದು. ಸರಿ, ಕೃಷ್ಣನ ಕುರಿತು ಹೇಳ್ತಾ ಇದ್ದಾರೆ, ಇವ ಬರ್ತಾನೆ ನಮ್ಮ ಮನೆಗಳಲ್ಲಿ ಎಲ್ಲ ಕೇಳದೆ ಹಾಲು ಮೊಸರು ಬೆಣ್ಣೆ ಕದ್ದು ತಿಂದು ಹೋಗ್ತಾ ಇದ್ದಾನೆ. ನೋಡಿದ್ದು ಈ ಕಡೆಗೆ, ಕೃಷ್ಣ ಏನೋ ತಿಂದಿಯಾ? ಇಲ್ಲಮ್ಮ. ಹೌದೇನು, ಮತ್ತೆ ಇವರೆಲ್ಲ ಹೇಳ್ತಾ ಇದ್ದಾರಲ್ವಾ? ಅದಕ್ಕೆ ಹೇಳಿದ, ನಾ ಕದ್ದಿಲ್ಲ, ನಾ ತಿಂದಿಲ್ಲ. ನಿಮ್ಮನೆಯಲ್ಲಿ ನೀವು ಸಾರು ಅನ್ನ ಊಟ ಮಾಡಿದರೆ ಕದ್ದು ತಿಂದ್ರು ಅಂತ ಯಾರಾದರೂ ಕಂಪ್ಲೇಂಟ್ ಕೊಡ್ತಾರ? ಇಲ್ಲಲ್ಲ. ಹಾಗೆ ಈ ಜಗತ್ತೆಲ್ಲ ದೇವರ ಮನೆ, ದೇವರ ಸೊತ್ತಿದು. ದೇವರು ತಾನು ತನ್ನ ತಗೊಂಡ್ರೆ ಕದ್ದದ್ದು ಹೇಗಾಗುತ್ತೆ? ಹಾ, ಇನ್ನು ತಿಂದ ಅಂದರು, ನೈವೇದ್ಯಕ್ಕೆ ಇಟ್ಟಿರ್ತಾರೆ ಸ್ವಾಮಿಗಳಾಗಲಿ, ಮಠದಲ್ಲಾಗಲಿ, ನಿಮ್ಮ ಮನೆಯಲ್ಲಾಗಲಿ. ನೈವೇದ್ಯ ಆದ ಮೇಲೆ ಏನಾದರೂ ಚೂರು ಒಂದು ಇಂಚು ಕಡಿಮೆ ಆಗಿರುತ್ತ? ಆಗೋದೇ ಇಲ್ಲ. ಯಾಕ್ರಿ, ದೇವರು ತಿನ್ನ ಇಲ್ವಾ? ತಿಂದ. ಹೇಗೆ? ಅವನ ರಸವನ್ನು ಅವನು ತಗೊಂಡ ಅಷ್ಟೇ, ಈ ಪದಾರ್ಥ ತಿಂದಿಲ್ಲ. ಕೃಷ್ಣ ಹೇಳಿದ್ದದೆ, ನಾ ಬೆಣ್ಣೆ ತಿಂದಿಲ್ಲ, ಬೆಣ್ಣೆ ಒಳಗೆ ನಂದೇ ರೂಪ ಕೂತಿದೆ, ರಸ ಅದು ತಗೊಂಡೆ, ಅದು ಯಾರೂ ತಿನ್ನೋದೇ ಇಲ್ಲ, ನಂದೇ ಅದು. ಮತ್ತೆ ನಾನು ಕದ್ದದ್ದು ಹೇಗೆ, ತಿಂದದ್ದು ಹೇಗೆ, ನೀನೇ ಹೇಳು. ಮತ್ತೂ ನೋಡ್ತಾ ಹೋದರೆ ಅಲ್ಲೊಂದು ಸೂಕ್ಷ್ಮವಾದ ಸೂತ್ರ ಕೂತಿದೆ. ಏನು ಅಂದರೆ, ಈಗ ಯಾರೋ 100 ರೂಪಾಯಿ ಕೇಳಿದರು, 100 ರೂಪಾಯಿ ಕೇಳಿದರು ನಿಮ್ಮನ್ನು, ನೀವು ಕೊಟ್ಟಿದ್ದೀರ. ಕೊಟ್ಟ ಮೇಲೆ ಅವ್ರ ಹತ್ರ ಇದೆ ಇವಾಗ ಸ್ವತ್ತು, ಅವ್ರದ್ದು ನಿಮ್ಮದು. ಕೊಟ್ಟಿದ್ದೀರಿ ಅವರಿಗೆ, ಅವರಿಗೆ ಅಂತ ಕೊಟ್ಟಿದ್ದೀರಾ ಸ್ವತ್ತು? ಅವ್ರದ್ದಾಯ್ತು ನಿಮ್ದಾಯ್ತು? ನಿಮ್ಮದೇ, ಯಾರೂ ಇಲ್ಲ ಅಂದಿಲ್ಲ, ಅವ್ರದ್ದೇ ಅಲ್ವಾ? ಈಗ ನೀವು ನಂದೇ 100 ರೂಪಾಯಿ ಅಂತ ಕೊಟ್ಟ ಮೇಲೆ ವಿತೌಟ್ ಅವರ ಪರ್ಮಿಷನ್ ಇಲ್ಲದೆ, ವಿತೌಟ್ ದೇರ್ ಪರ್ಮಿಷನ್ 1 ರೂಪಾಯಿ ತೆಗೆದ್ರಿ, ಅವಾಗ ಅವ್ರ ರಿಯಾಕ್ಷನ್ ಹೇಗಿರುತ್ತೆ? ಅವ್ರಂದ್ರು, ಏ ನೀವು ಯಾಕ್ರಿ ತೆಗೀರಿ, ನಂದೇ ಅಲ್ರಿ ತೆಗೆದದ್ದು ಅಂತ ನೀವು ಹೇಳಿದ್ರಿ, ನಂದೇ ಅಲ್ಲ ತೆಗೆದದ್ದು. ಅವಾಗೇನ್ ಹೇಳ್ತಾರೆ ಅವರು, ನಿಮ್ದೇ ಆಗಿರ್ಬೋದು, ನಮಗೆ ಅಂತ ಕೊಟ್ಟ ಮೇಲೆ ನಾವು ಕೊಡೋವರೆಗೂ ನಿಮ್ದಲ್ಲ. ಬಾಡಿಗೆ ಇದ್ದಂಗೆ, ಬಾಡಿಗೆ ಕೊಟ್ಟ ಮೇಲೆ ಆ ಮನೆ ನಂದೇ ಅಲ್ಲ ಅಂತ ಓನರ್ ಯಾವಾಗ ಬಂದು ಹೋಗ್ತಾ ಇದ್ರೆ. ಹಾಗೆ ಕೃಷ್ಣ ಸೂತ್ರವನ್ನ ಬಳಸ್ತಾ ಇದ್ದಾನೆ. ಯಾವುದಕ್ಕೆ ಅಂದ್ರೆ ಏನೂ ಇಲ್ಲ, ಯದ್ಯಪಿ ಇವಂದೇ ಕೊಟ್ಟಿದ್ದಾನೆ ಅವರಿಗೆ, ಈಗ ಕೇಳದೆ ತಗೊಳ್ತಾ ಇದ್ದಾನೆ. ಅದರಿಂದ ಏನಾಯ್ತು, ಕದ್ದ ದೋಷ ಬಂತು ದೇವರಿಗೆ, ಕದ್ದ ದೋಷ ಬಂತು. ಕದ್ದನ ಅಂದ್ರೆ ಹೇಗೆ ಅದಕ್ಕೆ ಹೇಳ್ತಾ ಇದ್ದಾರೆ, ಯಾಕೆ ಕದ್ದ, ಏನಿದು? ನಾವು ಸಾಮಾನ್ಯವಾಗಿ ಯಾರಾದರೂ ನಮಗೆ ಅನ್ನ ಹಾಕಿದ್ರು, ದಾನ ಕೊಟ್ರು, ಏನು ಮಾಡಿದ್ರು, ಆ ಎಷ್ಟು ಪದಾರ್ಥ ಉಂಡಿರ್ತೇವೆ ಅಥವಾ ಏನು ಪದಾರ್ಥ ತಗೊಂಡಿರ್ತೇವೆ ಅಷ್ಟೇ ಪಾಪ ನಮ್ಮ ಕೈಗೆ ಬರುತ್ತೆ ಅಥವಾ ಹೊಟ್ಟೆಗೆ ಬರುತ್ತೆ. ಯಾರ ಮನೆಗೆ ಊಟಕ್ಕೆ ಹೋಗಿದ್ರು, ಇದು ಸತ್ಯವಾದ ವಿಚಾರ, ನಾಳೆ ಎಲ್ಲಾದ್ರೂ ನಿಮ್ಗೆ ಊಟಕ್ಕೆ ಇದೆಯೋ ಗೊತ್ತಿಲ್ಲ, ಯಾರಾದ್ರೂ ಊಟ ಕರೆದಿದ್ದಾರೋ ಏನೋ ಗೊತ್ತಿಲ್ಲ, ಇದ್ದ ವಿಚಾರ ಹೇಳಬೇಕಲ್ವ. ಯಾರೇ ನಿಮ್ಮನ್ನ ಊಟಕ್ಕೆ ಹೇಳಿದ್ರು, ಊಟ ಮಾಡಿದ್ರು, ಅವರು ಕೊಟ್ಟ ಒಂದು ರೂಪಾಯಿ ತಗೊಂಡ್ರು, ಅಷ್ಟೇ ಪಾಪ ನಿಮ್ಮ ಹಿಂದೆ ಬರುತ್ತೆ. ಚಿಕ್ಕ ದೃಷ್ಟಾಂತ, ಜ್ಯೋತಿಷ್ಕರ ಹತ್ರ ಹೋಗ್ತಾರೆ, ಹೋಗಿ ಸ್ವಲ್ಪ ಚೆನ್ನಾಗಿಲ್ಲ ಅಂತ. ಇವ್ರು ಹೋಗಿದ್ದು ಯಾವುದಕ್ಕೋ ಚೆನ್ನಾಗಿಲ್ಲ ಅಂತ, ಜ್ಯೋತಿಷ್ಕರ ನೋಡಿ ನಿಜವಾಗೂ ಚೆನ್ನಾಗಿಲ್ಲ ಅಂದ್ರು. ಏನಾಯ್ತು ಅಂದ್ರು, ಏನಿಲ್ಲ, ಸ್ವಲ್ಪ ಕಂಟಕ ದೋಷವಿದೆ ಅಂತ ಹೇಳ್ತಾರೆ. ಕಂಟಕ ದೋಷ ಅಂದ್ರೆ ಗೊತ್ತಾ, ಸ್ವಲ್ಪ ಸಾಫಿಸ್ಟಿಕೇಟೆಡ್ ಆಗಿ ಹೇಳುವುದು, ಸತ್ತೋಗ್ತೀಯ ಅಂತ, ಅಪಮೃತ್ಯು ಇದೆ, ಸತ್ತೋಗ್ತೀಯ ಅಂತ ಸ್ವಲ್ಪ ಹಾರ್ಶ್ ಆಗಿ ಹೇಳದೆ ಕಂಟಕ ದೋಷವಿದೆ ಅಂತಾರೆ. ಆದ್ರೆ ಏನ್ ಮಾಡ್ಬೇಕು ಪಾಪ, ಬಂದವರಿಗೆ ಕಂಟಕ ಅಂದ್ರೆ ಏನೂ ಗೊತ್ತಿಲ್ಲ, ಕಂಟಕ ದೋಷ ಇದೆ, ಏನ್ ಮಾಡಬೇಕು? ಮೃತ್ಯುಂಜಯ ಜಪ ಮಾಡಿಸಿ ಆಚಾರ್ಯಗೆ ಆದಷ್ಟು ದಕ್ಷಿಣೆ ಕೊಡಿ, ಹೋಮ ಮಾಡಿಸಿ ಸಂಭಾವನೆ ಕೊಡಿ, ಆದಷ್ಟು ದಾನಗಳು ಕೊಡಿ, ಆದಷ್ಟು ಊಟಕ್ಕೆ ಹಾಕಿ, ಏನಾಗ್ತಿದೆ ಅದರಿಂದ ನೀವು ಬದುಕ್ತೀರಾ? ನೀವು ಸಾಯ್ಲಿಕ್ಕೆ ಬೇಕಾದ ಪಾಪ ಎಲ್ಲರೂ ಹಂಚ್ಕೊಂಡು ಹೋಗ್ತಾರೆ. ಪಾಪ ನೀವೇನೋ ಮನೆ ಕೂತಿರ್ತೀರಾ, ಫೋನ್ ಬರುತ್ತೆ, ಏನ್ರಿ ನಾವು ಒಳ್ಳೆ ಹೋಮ ಇಟ್ಕೊಂಡಿದ್ದೀವಿ, ನಾಳೆ ಊಟಕ್ಕೆ ನೀವು ಬರಲೇಬೇಕು, ಆಯ್ತು ಹೋಗ್ತೀರಾ? ಏನು ಎತ್ತ ಗೊತ್ತ, ಏನೂ ಗೊತ್ತಿಲ್ಲ. ಆ ಹೋದ ಮೇಲೆ ಅವರು ಸಾಯಿಲಿಕ್ಕಿರಬೇಕಾದ ಪಾಪ ಏನಿರುತ್ತಲ್ಲ, ಒಂದು ಚೂರು ಊಟದ ಮೂಲಕ ನೀವು ಹೊತ್ತುಕೊಂಡು ಬರುವುದಾಗುತ್ತೆ. ನಾನು ಇದ್ದದ್ದು ಹೇಳ್ತಾ ಇದ್ದೇನೆ. ಹಾಗಾದರೆ ದಕ್ಷಿಣೆ ಆಗಲಿ ಊಟ ಆಗಲಿ ಯಾರು ಮಾಡಬೇಕು? ಇನ್ನೊಬ್ಬರ ಅನ್ನ ಯಾರು ತಗೊಳ್ಳಿಕ್ಕಾಗುತ್ತೆ ಅಂದರೆ, ಅನ್ನ ತಿಂದದ್ದಕ್ಕೆ ಬಂದ ದೋಷವನ್ನ ಯಾರು ಕಳ್ಕೊಳ್ಳಿಕ್ಕೆ ಆಗುತ್ತೋ ಜಪ ಮಾಡಿ, ದಾನ ತಗೊಂಡದ್ದಕ್ಕೆ ಬಂದ ದೋಷವನ್ನ ಯಾರು ಜಪ ಮಾಡಿ ಕಳ್ಕೊಳ್ತಾರೋ ಅವರಿಗೆ ಮಾತ್ರ ಇನ್ನೊಬ್ಬರ ಅನ್ನ ಇನ್ನೊಬ್ಬರ ದುಡ್ಡು ಮುಟ್ಟಲಿಕ್ಕೆ ಅಧಿಕಾರ. ಇಲ್ಲದಿದ್ರೆ ಆ ಪದಾರ್ಥ ಎಷ್ಟು ಕೊಟ್ಟಿರ್ತಾರೆ, ಏನು ದುಡ್ಡು ಕೊಟ್ಟಿರ್ತಾರೆ, ಅಷ್ಟು ಪಾಪ ನಮಗೆ ಬಂದೇ ಬರುತ್ತೆ. ಪದಾರ್ಥ ಜೀರ್ಣ ಆಗಿ ಹೋಗುತ್ತೆ, ದುಡ್ಡು ಖರ್ಚಾಗಿ ಹೋಗುತ್ತೆ, ಪಾಪ ಮಾತ್ರ ಸ್ಟಾಕ್ ಆಗಿ ಉಳಿತಾ ಉಳಿತಾ ಒಂದು ದೂತ ಒಂದು ದಿವಸ ಚೆನ್ನಾಗಿ ಎಕ್ಸ್ಪ್ಲೋರ್ಡ್ ಆಗುತ್ತೆ. ಕ್ಯಾನ್ಸರೋ ಟಿ ಬಿನೋ ಇನ್ನೊಂದೋ ಮತ್ತೊಂದೋ ಆಗಿ ನಮ್ಮಲ್ಲಿ ಕಾಣ್ತಾ ಬರುತ್ತದೆ. ಅದಕ್ಕೆ ನಾ ಇದ್ದದ್ದು ಹೇಳಿದೆ. ಅದಕ್ಕೆ ಏನ್ ಮಾಡ್ಬೇಕಿವಾಗ, ಊಟಕ್ಕೆ ಹೋಗೋದ್ ಬಿಡೋದಾ, ದಾನ ತಗೊಳ್ಳೋದ್ ಬಿಡೋದಾ? ಇಲ್ಲ, ಹೋಗಿಯಪ್ಪ, ಒಳ್ಳೆ ರುಚಿಯಾಗಿ ಊಟ ಹಾಕ್ತಾರೆ, ಯಾರು ಬೇಡ ಅಂದ್ರು. ತಕ್ಕಂತೆ ಜಪ ಮಾಡಿ, ಜಪ ಮಾಡಿದರೆ ಆಗುತ್ತೆ. ಅವಾಗ ಹೇಳಿದ್ರು ಏನ್ ಜಪ ಮಾಡಬೇಕು, ಗಾಯತ್ರಿ ಅಂತ ಜಪ. ಅಯ್ಯೋ ಗೊತ್ತ್ರಿ, ಅದಕ್ಕೆ ದಾನ ತಗೊಂಡಾಗೆಲ್ಲ 108 ಗಾಯತ್ರಿ ಮಾಡ್ಕೊತಾ ಇದ್ದೀವಿ, ಊಟಕ್ಕೆ ಹೋಗಿ ಬಂದಾಗೆಲ್ಲ ಗಾಯತ್ರಿ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರು. ಅದು ಇದು ನೀವಲ್ಲ, ಉಪನಿಷತ್ತಲ್ಲಿ ಬರುತ್ತೆ, ಬುಡಿಲ ಎಂಬ ಋಷಿ ಅವರು ಗೋದಾನವನ್ನು ಸ್ವೀಕಾರ ಮಾಡ್ತಿರ್ತಾರೆ. ಜನಕ ಮಹಾರಾಜ ಗೋವನ್ನು ದಾನ ಮಾಡ್ತಿರ್ತಾನೆ. ಮಾಡುವ ಕಾಲಕ್ಕೆ ರಾಜ ಕೇಳುತ್ತಾನೆ ಆ ಬ್ರಾಹ್ಮಣನ ನೋಡಿ, ಹೇ ಬ್ರಾಹ್ಮಣ ಗಾಯತ್ರಿ ಮಾಡ್ತಾ ಇದೆಯಾ ಅಂದ್ರು. ಹೇ ಬ್ರಾಹ್ಮಣ ಅಂತೀಯ, ಋಷಿ ಅಂತೀಯ, ಮತ್ತೆ ಗಾಯತ್ರಿ ಮಾಡದೇ ಇರ್ತೀರ? ಮಾಡ್ತಾ ಇದ್ದೇನೆ. ಮಾಡತಾ ಇದ್ರೆ ದಾನ ತಗೊಂಡ ದೋಷ ನಿನ್ನ ಮುಖದಲ್ಲಿ ಬಡದಂತೆ ಕಾಣ್ತಾ ಇದೆ. ಅದಕ್ಕೆ ಹೇಳಿದೆ, ಗಾಯತ್ರಿ ಮಾಡಿದವರಿಗೆ ದಾನ ತಗೊಂಡ ದೋಷ ಕಾಣಬಾರದು, ಕಾಣ್ತಾ ಇದೆ. ಅವಾಗಂದ, ಅಯ್ಯೋ ಹೊತ್ತಿಗೆ ಸಾವಿರ ಮಾಡ್ತಾನೆ ಇದ್ದೇನೆ ನಾನು ಗಾಯತ್ರಿ. ಅವಾಗ ಪ್ರಶ್ನೆ ಬಂತು. ರಾಜ ಕೇಳುತ್ತಾನೆ, ನೀನು ಗಾಯತ್ರಿ ಮಾಡುವುದಾದರೆ ಅನುಸಂಧಾನ ಪೂರ್ವಕವಾಗಿ ಮಾಡ್ತಾ ಇದೀಯಾ? ಹಾ ಮಾಡ್ತಾ ಇದ್ದೇನೆ. ಅರ್ಥ ಅನುಸಂಧಾನ ಪೂರ್ವಕವಾಗಿ ಮಾಡ್ತಾ ಇದ್ದೇನೆ. ಹೌದಾ? ಹಾಗಾದರೆ ಗಾಯತ್ರಿ ಮಂತ್ರದ ಮೊದಲನೆಯ ಅಕ್ಷರ ತತ್ಸವಿತುರ್ವರೆಣ್ಯಂ ಅಂತ ಬಂದಾಗ ತಕಾರ ಏನು ಶುರುವಾಗುತ್ತಲ್ಲ, ಆ ಅಕ್ಷರ ಪ್ರತಿಪಾದ್ಯ ಭಗವಂತನ ರೂಪ ಯಾವುದು ಅಂತ ಕೇಳಿದ ರಾಜ. ಕೇಳಿದಾಗ ಬ್ರಾಹ್ಮಣ ಹೇಳಿದ್ದು ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಅಂತ. ಅದಕ್ಕೆ ರಾಜನ ಕೇಳಿದ, ರಾಜ ನೀನೇ ಹೇಳು. ರಾಜ ಅಂದ, ನಾನು ಯಾಕೆ ಹೇಳಿ? ನೀನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ಹೇಳಲಿಕ್ಕಿಲ್ಲ, ಉಪದೇಶ ಕೊಡ್ಲಿಕ್ಕಿಲ್ಲ. ಅದಕ್ಕೇನು ಮಾಡಬೇಕು? ನಿನ್ನ ಗುರುಗಳತ್ರ ಹೋಗು. ಗುರುಗಳತ್ರ ಹೋದ. ಹೋದಾಗ ಗುರುಗಳು ಹೇಳಿದರು, ಮೊದಲನೇ ಅಕ್ಷರ ಪ್ರತಿಪಾದ್ಯ ರೂಪ ಅಗ್ನಿ ಅಂತರ್ಗತ ಪರಶುರಾಮ. ಅಗ್ನ್ಯಂತರ್ಗತ ಪರಶುರಾಮನನ್ನ ಮೊದಲನೆಯ ಅಕ್ಷರದಲ್ಲಿ ಯಾರು ಸ್ಮರಣೆ ಮಾಡದೆ ಗಾಯತ್ರಿ ಮಾಡುತ್ತಾರೋ, ಅವರು 8 ಕೋಟಿ ಗಾಯತ್ರಿ ಮಾಡಿದ್ರು, ಅವರು ದಾನ ತಗೊಂಡ ದೋಷ ನಾನಾ ದೋಷ ಹಾಗೆ ಕೂತಿರುತ್ತೆ, ಸಂಖ್ಯೆ ಮಾತ್ರ ಬೆಳೀತಾ ಇರುತ್ತೆ ಜಪದ್ದು. ಯಾಕಂದ್ರೆ ನಾವೆಲ್ಲರೂ ಒಂದೇ ಹಡಗಿನಲ್ಲಿ ಹೋಗೋರೆ. ಈ ಬೆಳಿಗ್ಗೆದ್ರೆ ಏನೋ ಒಂದು ಭೋಜನ ಮಾಡಲೇಬೇಕು ಯಾರೋ ಒಬ್ಬರದ್ದು, ಅದರಿಂದ ಕಳ್ಕೋಬೇಕಾದ್ರೆ ಹೇಗೆ ಅಂತ. ಅವಾಗ ಈಚೆಯಿಂದ ಪ್ರಶ್ನೆ, ಅದು ಗಂಡಸರಿಗಾಯಿತು ಹೆಂಗಸರಿಗೆ ಹೇಗೆ ಅಂತ. ಅದಕ್ಕೆ ಹೇಳಿದರು, ದೇವರ ನಾಮಸ್ಮರಣೆ ಯಾರ ಬಾಯಿಂದ ಸದಾ ಇರುತ್ತೆ ಅವರಿಗೆ ಈ ದೋಷಗಳು ಯಾವುದೂ ಇರಲ್ಲ ಅಂತ ಹೇಳ್ತಾರೆ. ಆದಷ್ಟು ಊಟ ಮಾಡಿದಾಗ 1000 ಸಲ ಭಗವಂತನ ನಾಮಸ್ಮರಣೆ, ವಾಮನ ವಾಮನ ಅಂತ ಸ್ಮರಣೆ ಮಾಡಬೇಕು, ಪರಶುರಾಮನನ್ನು ಸ್ಮರಣೆ ಮಾಡಬೇಕು. ಮಾಡಿದರೆ ಆ ತಗೊಂಡ ದೋಷ ಹೋಗುತ್ತೆ. ಸರಿ, ವಿಷಯಕ್ಕೆ ಬಂದರೆ ಕೃಷ್ಣ ನೋಡಿದ, ಇವರ ತಲೆಯಲ್ಲಿ ಸಂಸಾರವೇ ತುಂಬಿದೆ. ಯಾಕೆ? ಪಾಪಗಳು ತುಂಬಿದ್ದಕ್ಕೆ. ಪಾಪ ತೆಗೆದರೆ ಸಂಸಾರ ಹೋಗುತ್ತೆ, ಪಾಪ ತೆಗಿಬೇಕಾದರೆ ಸುಮ್ಮನೆ ಹೋಗಲ್ಲ, ಪದಾರ್ಥ ಹೋದರೆ ಹೊರತು ಪಾಪ ಹೋಗಲ್ಲ, ಪದಾರ್ಥ ಹೋದರೆ ಹೊರತು ಪಾಪ ಹೋಗಲ್ಲ. ಅದಕ್ಕೆ ಇವರಿಂದ ಏನು ತೆಗೆದರೆ ಒಳ್ಳೆಯದು ಅಂತ ನೋಡಿದ. ತಾನಾಗಿ ಹೋಗಿ ನಿಂತರೆ ಎಲ್ಲರೂ ಕೊಡ್ತಾರೆ, ಯಾಕೆ ನಂದಗೋಪನ ಮಗ ಅಂತ ಗೌರವದಿಂದ ತಂದು ಕೊಡ್ತಾರೆ. ಎಷ್ಟು ಹೋಗುತ್ತೆ ಮಹಾ? ಅವರು ಕೊಟ್ಟಷ್ಟೇ ಪಾಪ ಹೋಗುತ್ತೆ. ಅಥವಾ ನೋಡಿ, ಒಬ್ಬರು ಪದಾರ್ಥ ಕೊಟ್ಟರೆ ಅಷ್ಟೇ ಪಾಪ ನಮಗೆ ಬರುತ್ತೆ, ನಾವೇ ಕೇಳಿ ತಗೊಂಡ್ರೆ 10 ಪಟ್ಟು ಪಾಪ ಬರುತ್ತೆ, 2 ಪಟ್ಟು ಪಾಪ ಬರುತ್ತೆ. ಕದ್ದು ತಗೊಂಡ್ರೆ 10 ಪಟ್ಟು ಪಾಪ ಬರುತ್ತೆ. ಅವರಾಗಿ ಕೊಟ್ರೆ ಅಷ್ಟೇ ಪಾಪ, ಕೇಳಿ ತಗೊಂಡ್ರೆ 2 ಪಟ್ಟು ಪಾಪ, ಕದ್ದು ತಗೊಂಡ್ರೆ 10 ಪಟ್ಟು ಪಾಪ. ದೇವ ನೋಡಿದ, ಹಾಗಾದರೆ ನಾನು ಕದ್ದು ತಗೊಂಡ್ಬಿಟ್ರೆ, ಕದ್ದು ತಗೊಂಡ್ರೆ ಅವರ ಪಾಪ ನನಗೆಷ್ಟು ಬರುತ್ತೆ? 10 ಪಟ್ಟು ಬರುತ್ತೆ. ಆ ಪಾಪವೆಲ್ಲ ತೆಗೆದ, ಆ ಪಾಪ ತೆಗೆದು ಮನಸ್ಸು ಶುದ್ಧಿ ಮಾಡಿ ಅವರ ತಲೆಯಲ್ಲಿ ತಾನೇ ಉಳ್ಕೊಂಡ. ಎಷ್ಟು ಅವರ ಮನಸ್ಸಿನಲ್ಲಿ ತನ್ನ ಮುದ್ರೆ ಹಾಕಿದ, ಎಷ್ಟು ಅವರಲ್ಲಿ ಭಕ್ತಿ ಬಂತು ಅಂದರೆ, ಕೃಷ್ಣ ಉದ್ಧವನನ್ನು ಕಳಿಸಿಕೊಡ್ತಾನೆ. ಉದ್ಧವ, ಗೋಪಿಕಾಸ್ತ್ರೀಯರೆಲ್ಲ ಸ್ವಲ್ಪ ನನಗಾಗಿ ಒದ್ದಾಡ್ತಾ ಇದ್ದಾರಯ್ಯ, ನಾನು ಮಥುರೆಗೆ ಬಂದುಬಿಟ್ಟಿದ್ದೇನೆ, ಅವರಿಗೆ ಸ್ವಲ್ಪ ಉಪದೇಶ ಕೊಡು, ನನ್ನ ಮಾತನ್ನು ಹೇಳು. ಅದು ಅಲ್ಲದೆ ನೀನು ನನ್ನ ಭಕ್ತ, ಭಕ್ತರಲ್ಲಿ ದೊಡ್ಡವ ನೀನು, ಅವರು ಪಾಪ ಏನು ಗೊತ್ತಿಲ್ಲದವರು, ಭಕ್ತಿಯವರಿಗೆ ಚೂರು ಹೇಳಿಕೊಟ್ಟು ಬಾ. ಭಕ್ತಿ ಅಂದ್ರೆ ಏನು? ಉದ್ಧವ ಹೋದ, ಅವ್ರ ಸರಿ ಮಾತಾಡಿದ, ಇದ್ದ, ಬಂದ, ಕೃಷ್ಣನಿಗೆ ಇಷ್ಟು ಹೇಳಿದ, ಕೃಷ್ಣ ನೀನು ಕಳಿಸಿದ್ದು ಅವರಿಗೆ ಭಕ್ತಿ ಹೇಳಿಕೊಡು ಅಂತ. ಭಕ್ತಿ ಅಂದ್ರೆ ಪರಿಚಯ ಮಾಡಿಕೊಡು ಅಂತ. ಇವಾಗ ನಾನೊಂದು ಕೇಳ್ತೇನಯ್ಯ. ಏನಯ್ಯ ನೀನೇನು ಕೇಳ್ತೀಯ? ಏನೂ ಇಲ್ಲ, ನನಗೆ ಬರೋ ಜನ್ಮ ಅಂತಿದ್ರೆ ಆ ಗೋಪಿಕಾ ಸ್ತ್ರೀಯರು ತಿರುಗಾಡುವ ಸ್ಥಳದಲ್ಲಿ ಹುಲ್ಲಾಗಿ ಹುಟ್ಟಿಸಯ್ಯ, ಅಷ್ಟು ಭಕ್ತರಿದ್ದಾರವರು. ಅವ ಕೃಷ್ಣ ಅಷ್ಟು ಭಕ್ತಿ ಅವರಿಗೆ ಬರ್ಲಿಕ್ಕೆ ಕಾರಣ ಏನು ಗೊತ್ತಾ? ಅವರ ಮನೆಗೆ ಹೋಗಿ ಹಾಲು ಮೊಸರು ಬೆಣ್ಣೆ ಕದ್ದು 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 ತಂದದ್ದರಿಂದ ಅವರ ತಲೆಯಲ್ಲಿ ನಾನು ಕೂತಿದ್ದೇನೆ. ಆ ರೀತಿಯಲ್ಲಿ ಕೃಷ್ಣ ಎಲ್ಲರ ಮನೆಗೆ ಹೋದ. ಅಲ್ಲಿ ಒಂದು ಭಾಗ ಮಾತ್ರ ಗೊತ್ತು ಕೃಷ್ಣನ ಕುರಿತು ನಮಗೆ. ಏನು? ಇವ ಬರೀ ಹಾಲು ಮೊಸರು ಕದ್ದು ಕದ್ದು ತಿಂದು ಬಂದ ಅಂತ ಇಲ್ಲ. ಅದರಲ್ಲೂ ಎರಡು ವರ್ಗ ಇತ್ತು. ಕೆಲವರು ಕೃಷ್ಣನಿಗಾಗಿ ತೆಗೆದಿಟ್ಟಿರ್ತಾ ಇದ್ರು. ಪಾಪ ಬಡವರು, ಒಂದೋ ಎರಡೋ ಆಕಳು ಇದ್ರೆ ಅದರ ಹೈನಿದ್ದರೆ ಆ ಒಂದು ಹಾಲು ಮೊಸರೆಲ್ಲ ಮಕ್ಕಳು ತುಂಬಾ ಜನ ಇದ್ದರೆ ಅವರು ಕೇಳುತ್ತಾ ಇದ್ರೆ ಅವರಿಗೆ ಕೊಡೋ ಕಾಲಕ್ಕೆ ಕೃಷ್ಣನಿಗೆ ಅಂತ ಮೊದಲೇ ತೆಗೆದಿಟ್ಟು ಉಳಿದದ್ದರಲ್ಲೇ ಕೊಡ್ತಾ ಇದ್ರು. ಅಂಥವರ ಮನೆಗೂ ಹೋಗ್ತಿದ್ದಂತೆ ಕೃಷ್ಣ. ವಾದರಾಜರು ಹೇಳುತ್ತಾರೆ, ಆ ಹೋದವ ಏನು ಮಾಡ್ತಿದ್ದ ಅಂದ್ರೆ ಸಮೃದ್ಧಿಯಾಗಿ ಅವರಿಗೆ ಹಾಲು ಮೊಸರು ಅವರಿಗಲ್ಲ ಅವರ ವಂಶಕ್ಕೆ ವೃದ್ಧಿ ಆಗುವಂತೆ ಮಾಡುತ್ತಿದ್ದ. ಈ ಕೆಲಸವೂ ಮಾಡಿದ್ದಾನೆ ಕೃಷ್ಣ. ಬರೇ ಕದ್ದದ್ದು ಮಾತ್ರ ಅಲ್ಲ, ಯಾರಾದರೆ ಕೃಷ್ಣನ ವಿಷಯವೇ ಗೊತ್ತಿಲ್ಲದೆ ತಾವು ಬಚ್ಚಿಟ್ಟುಕೊಂಡಿದ್ರು, ಕೃಷ್ಣನಿಗೆ ಕೊಡಬಾರದು ಅಂತ ಬಚ್ಚಿಟ್ಟುಕೊಂಡಿದ್ರು, ಅದನ್ನು ಹೋಗಿ ತಗೊಂಡು ಬಂದ. ಅದಕ್ಕೆ ನಮ್ಮ ಗುರುಜಗನ್ನಾಥದಾಸರು ರಾಘವೇಂದ್ರ ಸ್ವಾಮಿಗಳನ್ನು ವರ್ಣನೆ ಮಾಡೋ ಕಾಲಕ್ಕೆ ಸ್ತೋತ್ರದಲ್ಲಿ ಒಂದು ಕಡೆ ಹೇಳ್ತಾರೆ, ಅಯ್ಯ ನಿಮ್ಮ ಭಕ್ತರಾಗಬೇಕಾದವರಿಗೆ ಶಾಠ್ಯವಿದ್ದರೆ ನಿಮಗೆ ತಲೆ ಬಾಗದಿದ್ದರೆ ಏನ್ ಮಾಡ್ತೀರಾ? ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ಭಕ್ತರಿಗೆ ಶಾಠ್ಯವಿದ್ದರೆ ಅದನ್ನು ಕಳೆದು ಶಠಮತಿಯನ್ನು ಕಳೆದು ಭಕ್ತಿಯನ್ನು ತುಂಬಿಸಿ ಕಾಲಿಗೆ ಬೀಳುವಂತೆ ಮಾಡಿ ಅನುಗ್ರಹ ಮಾಡುವಂತಹ ಪ್ರಭುಗಳು ನಿಮ್ಮನ್ನೇ ನೋಡುತ್ತಾ ಇದ್ದೇನೆ ಅಂತ ಸ್ತೋತ್ರ ಮಾಡುತ್ತಾರೆ. ಹಾಗೆ ಕೃಷ್ಣ ತನಗೆ ಕೊಡಲ್ಲ, ನೀವೇ ಇರ್ತೀರ. ಪಕ್ಕ ಮನೆಗೇನು ಅವಸರ ಇತ್ತು, ಏನು ಪದಾರ್ಥ ಬೇಕು, ಹೋಗಿದ್ದೀರಾ ಸ್ವಲ್ಪ ಕೊಡ್ತೀರಾ ಅಂತ ಕೇಳಿದ್ದೀರಾ, ಅವ್ರು ಕೊಡಲ್ಲ ಅಂದ್ರು, ಮತ್ತೆ ಜನ್ಮದಲ್ಲಿ ಆ ಮನೆಗೆ ಹೋಗ್ತೀರಾ? ಹೋಗೋದೇ ಇಲ್ಲ. ಮತ್ತೆ ಲೋಕದ ನಾಥ ಸ್ವಾಮಿ ಈತನಿಗೆ ನಾಚಿಕೆ ಇಲ್ವೇ? ನಿನಗೆ ನಾವು ಕೊಡಲ್ಲ ಅಂತ ಒಳಗೆ ಬಚ್ಚಿಟ್ಟುಕೊಂಡ್ರೆ ಹೋಗಿ 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 ಕದ್ದು ತಗೊಂಡ್ರೆ ನಾಚಿಕೆ ಅಲ್ಲವೇ? ಇಲ್ಲ ಅಂತ ದೇವ. ಯಾಕೆ ಅಂದ್ರೆ ಇವರಿಗೆ ಅವ್ರ ಯಾರೋ ಪರಿಚಯವಿಲ್ಲ, ನಾನ್ಯಾರೋ ಪರಿಚಯವಿಲ್ಲ, ಹುಚ್ಚರಂತೆ ಇದ್ದಾರೆ. ಅಂಥ ಕಾಲಕ್ಕೆ ನಾನು ಹೋಗಿ ತಗೊಳ್ಳೋದೇ ಸರಿ ಅಂತ. ಅದಕ್ಕೆ ದೇವರ ಕುರಿತು ವಿಜಯದಾಸರು ತುಂಬಾ ಸುಂದರವಾದ ಒಂದು ಮಾತನ್ನು ಹೇಳುತ್ತಾರೆ. ಹುಚ್ಚನಾದ ಮಗ ಕಚ್ಚಿ ಬೈದು ಒದ್ದರೆ ತಾಯಿ ಬಚ್ಚಿಟ್ಟು ಪಾಯಸವ ಉಣಿಸುವಂತೆ. ಮಗನಿಗೆ ಹುಚ್ಚು, ತಾಯಿ ಪಾಯಸ ಉಣಿಸಲಿಕ್ಕೆ ಹೋದರೆ ಕಚ್ಚಿ ಬಿಡ್ತಾ ಇದ್ದಾನೆ. ಆದರೆ ಚೂರು ಅವನಿಗೆ ಗೊತ್ತಿಲ್ಲದೆ ಅವನು ಕಚ್ಚದಕ್ಕೆ ಬಾಯಿ ತೆಗೆದಾಗ ಸಾಕು ಅಂತ ಅಷ್ಟರೊಳಗೆ ಪಾಯಸ ಒಳಗಿಟ್ಬಿಡ್ತಾ ಇದ್ದಾಳೆ ತಾಯಿ. ಆ ಥರ ಪ್ರಾರಬ್ಧ ಕರ್ಮದ ಹುಚ್ಚರು ನಾವು. ನಮ್ಮ ನಮ್ಮ ಕರ್ಮದಿಂದಾಗಿ ಭಗವಂತನನ್ನ ಗುರುತಿಸಲಾರದೆ ಇದ್ದರೆ ದೇವ ತಾನಾಗಿ ಬಂದು ಏ ನೀ ಬರಬೇಡ, ನೀನು ನೋಡಲ್ಲ, ಹೀಗೆ ಹಾಗೆ ನಾವು ಏನು ಹೇಳಿದ್ರು ಹಿಡಿಸಿಕೊಳ್ಳದೆ ಬಂದ. ಅಲ್ಲಿ ದೊಡ್ಡಸ್ತಿಗೆ ಸ್ವಾಮಿ ನೆತ್ತಾದ್ದು ಅಂತ ಹೇಳ್ತಾರೆ. ಒಳಗೆ ಬಂದ, ಕೆಲವರು ಮೇಲೆ ಕಟ್ಟಿದ್ದಾರೆ, ನಿನಗೆ ಏನು ಸಿಗಬಾರದು ಅಂತ. ನೋಡಿದ್ದಂತೆ ನೀವು ಕಟ್ಟಿದ್ರೆ ಆಯ್ತಾ, ನಿಮ್ದೇ ಸಾಮಾನು ಕೂತಿದೆ, ಒರಳು ತಪ್ಪಲಿ ಅದು ಇದು ಎಲ್ಲ ಒಂದರ ಮೇಲೆ ಒಂದರ ಮೇಲೆ ಒಂದು ಹಾಕಿದ. ಹಾಕಿ ಮೇಲಿನ ಮೊಸರು ಎಲ್ಲ ತಗೊಂಡ, ತಾನು ತಿಂದ, ಬೆಕ್ಕುಗಳಿಗೆ ಹಾಕಿದ, ತನ್ನವರಿಗೆ ಕೊಟ್ಟ. ಅಷ್ಟು ಮಾತ್ರ ಮಾಡಿದರೆ ಪರವಾಗಿಲ್ಲ, ಕೊನೆಗೆ ಗಡಿಗೆ ಒಡೆದು ಹೋಗ್ತಾ ಇದ್ದಾನೆ. ಭಾಂಡಂ ಭಿನತ್ತಿ, ಅದ್ಯಾಕೆ ಮಾಡಿದ ಅಂದ್ರೆ ನನಗಿಲ್ಲದೆ ಮಾಡಬೇಕು, ಕೊಟ್ಟದ್ದೇ ನಾನು ಕೊಟ್ಟದ್ದೇ ನಾನು ಅಲ್ಲ, ನಿಮ್ಮನೆಯಲ್ಲೇ ಯಾರೋ ಬಂದಿದ್ದಾರೆ, ಅವರ ಮನೆಯಲ್ಲಿ ಸ್ವಲ್ಪ ಸ್ಪೇಸ್ ಕಡಿಮೆ ಇದೆ, ಅದಕ್ಕೆ ನಿಮ್ಮನೆಯಲ್ಲಿ ಏನೋ ಫಂಕ್ಷನ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದಾರೆ, ಎಲ್ಲ ಅಡಿಗೆ ಮಾಡಿಕೊಂಡಿದ್ದಾರೆ, ಊಟ ಮಾಡಿದ್ದಾರೆ, ಹೊರಟೋಗಿದ್ದಾರೆ, ನಿಮ್ಮನ್ನ ಕರೆದೇ ಇಲ್ಲ. ಕರಿಬೇಕು ಅಂತಿಲ್ಲ, ಕರ್ಟಸಿ ಇರುತ್ತಲ್ಲ, ನಿಮ್ಮನೆ ಸ್ವಲ್ಪ ಊಟಕ್ಕೆ ಬಂದ್ರೆ ಅದು ನಿಮ್ಮನೆಯಲ್ಲೇ, ಅದು ಕೊಟ್ಟ ಪದಾರ್ಥ ಯಾರು? ನಿಮ್ದೇ ನಿಮ್ದೇ ಪದಾರ್ಥ ತಗೊಂಡು ಅಡುಗೆ ಮಾಡಿ ಊಟ ಮಾಡಿಕೊಂಡು ತಿಂದುಕೊಂಡು ಹೋಗ್ತಾ ನಿಮ್ಮನ್ನು ಊಟಕ್ಕೆ ಬಾ ಅಂತ ಕರೀದಿದ್ರೆ ಅದು ಎಷ್ಟು ಅಸಹ್ಯವಾಗಿರುತ್ತೆ. ಒಂದು ವೇಳೆ ನೀವು ಹೋಗಿ ಕೂತರೆ ಅವರು ಕರೆಯದಿದ್ರು, ಇದು ಕೃಷ್ಣನ ಸ್ಥಿತಿ. ತಾನೇ ಕೊಟ್ಟದ್ದು ತನಗೆ ಕೊಡ್ತಾ ಇಲ್ಲ, ಅದಕ್ಕೆ ಹೋಗಿ ಕೈ ಹಾಕ್ತಾ ಇದ್ದಾನೆ. ದೇವತೆಗಳು ನೋಡ್ತಾ ಇದ್ದಾರೆ, ಸ್ವಾಮಿ ದರ್ಶನಕ್ಕೂ ಸಿಗಲ್ಲ, ಎಂಥ ಕೆಲಸ ಮಾಡ್ತಾ ಇದ್ದೀಯೋ ಮಹಾರಾಯ. ಒಳಗೆ ಹೋದ, ಇನ್ನೊಂದು ನೋಡ್ತಾರೆ ಮೇಲೆ ಕಟ್ಟಿದ್ದಾರೆ, ಇವನು ಏರ್ಲಿಕ್ಕೆ ಏನೂ ಸಲಕರಣೆ ಬೇಡ, ಏನೂ ಸಲಕರಣೆ ಬೇಡ, ಎಲ್ಲ ಕ್ಲೀನ್ ಮಾಡಿಟ್ಟಿದ್ದಾರೆ. ಅವಾಗ ತನ್ನವರನ್ನೇ ಒಬ್ಬರ ಮೇಲೆ ಒಬ್ಬರು, ಒಬ್ಬರ ಮೇಲೊಬ್ಬರು ಬಗ್ಗಿ ಮೇಲಕ್ಕೇರಿ ತಗೊಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಸ್ಥೇಯ ಯೋಗಿ ಕಳ್ಳತನದ ನಾನಾ ಉಪಾಯಗಳಿಂದ ಅವರ ಪದಾರ್ಥಗಳನ್ನು ಕದೀತಾ ಇದ್ದಾನೆ. ಇಲ್ಲೂ ಅಷ್ಟೇ ಅಲ್ವಾ, ಶ್ರೀನಿವಾಸ ಯಾರೋ ಹರಕೆ ಹಾಕ್ಕೊಂಡಿರ್ತಾರೆ, ನನಗೆ ಉದ್ಯೋಗ ಬಂದರೆ ಕೂದಲು ಕೊಡ್ತೇನೆ ಅಂತ ಕೊಟ್ಟಿರಲ್ಲ, ಹೋಗಿರಲ್ಲ, ಕೊಟ್ಟಿರಲ್ಲ. ಕನಸಲ್ಲಿ ಬರ್ತಾನೆ ಶ್ರೀನಿವಾಸ, ಯಾಕೆ ಕೂದಲು ಕೊಟ್ಟಿಲ್ಲ? ಇವ ಹೋಗ್ತಾನೆ, ಪಾ ತಪ್ಪಿದ್ದಲ್ಲ, ಹಿಂದೆ ಬಿದ್ದಿದ್ದಾನೆ, ಈ ಕೂದಲು ಕೊಟ್ಬಿಟ್ರಾಯ್ತು. ಸರಿ ಹೋದ, ಕೂದಲು ಕೊಟ್ಟ. ಕೊಟ್ಟ ಮೇಲೆ ಅವನ ಕೇಳಿದ್ರೆ ಏನ್ ಮಾಡಿದ್ಯೋ? ಏ ನನ್ನ ಕೂದಲು ಕೊಟ್ಟೆ. ನಾವೇ ಸೆಲೂನಿಗೆ ಹೋಗ್ತಾ ಇರ್ತೀವಿ, ಹೌದಾ? ಅವನು ಕಟಿಂಗ್ ಮಾಡ್ತಾನೆ, ಏ ನಮ್ಮ ಕೂದಲು ನಮ್ಗೆ ಕೊಡ್ರಿ ಅಂತ ಹೊತ್ಕೊಂಡ್ಬರ್ತೀರಾ? ಇಲ್ಲಲ್ಲ, ಬಿಟ್ಟು ಬರ್ತೀರಾ. ಮತ್ತೆ ನಿಮಗೇ ಬೇಡದ ಕೂದಲು ದೇವರಿಗೆ ಹಾಕ್ರಿ, ದೇವರಿಗೆ ಕೂದಲು ಕೊಟ್ಟೆ ಅಂತ ಅಂತ ಆನಂದ ಹಾಕಿ ದೇವ್ರು ಏನ್ ಮಾಡ್ತಾನೆ ತಗೊಂಡು? ಏನು ಮಾಡಲ್ಲ. ಮತ್ತೆ ನಾವು ಬರಬೇಕು ಅವನ ಹತ್ತಿರ, ಅದು ಅವನ ಇಷ್ಟ ಅಷ್ಟೇ ಹೊರತು ನಮ್ಮಿಂದ ಆಗೋದು ಏನೂ ಇಲ್ಲ. ಆ ರೀತಿಯಲ್ಲಿ ಭಗವಂತ ಇಲ್ಲಿ ಭಾಗವತ ಎರಡು ರೀತಿಯಾಗಿ ಹೇಳುತ್ತೆ, ಒಂದು ಸಾಮಾನ್ಯದ ಮಾತು, ಇನ್ನೊಂದು ಆಧ್ಯಾತ್ಮದ ಮಾತು ಹೇಳ್ತಾ ಬರುತ್ತೆ. ಜೀವಿಗಳಾದವರು, ಜೀವಿಗಳಾದವರು ಭಗವಂತನಿಗೆ ಕೊಡದೆ ಎಲ್ಲವನ್ನ ಬಚ್ಚಿಟ್ಟುಕೊಂಡರೆ ತಾನೇ ಅವರ ಏನು ಸಲಕರಣೆಗಳಿವೆ ಅದರ ಮೂಲಕ ಅವರು ಮಾಡಿದ್ದನ್ನ ತಾನೇ ಸ್ವೀಕಾರ ಮಾಡ್ತಾ ಹೋಗ್ತಾನೆ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತ ಆ ರೀತಿಯಾಗಿ ಎಲ್ಲರ ಮನೆಯಲ್ಲಿ ಕಳ್ಳತನ ಮಾಡ್ಲಿಕ್ಕೆ ಶುರು ಮಾಡಿದ್ದ. ಇನ್ನು ಕೆಲವರು ಇಟ್ಟರೆ ತಾನೇ ಈ ಪ್ರಾಬ್ಲಮ್ ಇರೋದು, ನಾವು ಇಡೋದೇ ಇಲ್ಲ, ಎಲ್ಲ ನಾವೇ ತಿಂದು ಬಿಡ್ತೇವೆ, ಎಲ್ಲ ನಾವೇ ತಿಂದು ಬಿಡ್ತೇವೆ, ಒಂದು ಚೂರು ಬೇಡ, ಸಾರಿಸಿ ಬಳದು ರಂಗೋಲಿ ಹಾಕಿ ಇಟ್ಟಿದ್ದಾರೆ. ಅಂಥವರ ಮನೆಗೆ ಹೋದಂತೆ ಹೋಗಿ ನೋಡ್ತಾನೆ, ಓಹೋ ನನಗೆ ಇಡದೇನೆ ಒಳಗೆ ತಿಂದು ಬಿಡಬೇಕು ಅಂತ ತಿಂದು ಬಿಟ್ಟಿದ್ದೀರಲ್ಲ, ಅದಕ್ಕೆ ನಿಮಗೂ ಏನೂ ಸಿಗದೇ ಮಾಡುತ್ತೇನೆ ಅಂತ ಮಾಡಿ ಏನು ಮಾಡ್ತಾ ಇದ್ದಾನೆ. ವತ್ಸಾನ್ ಮುಂಚನ್ ಕ್ವಚಿದ ಅಸಮಯೇ ಕ್ರೋಶ ಸಂಜಾತ ಸಹ. ಈ ಕರುಗಳು ಆಕಳು ಅಂತಿದ್ರೆ ಎರಡನ್ನ ಒಟ್ಟಿಗೆ ಕಟ್ಟಲ್ಲ ಅಲ್ಲ, ಆಕಳು ಇದ್ರೆ ತಾನೆ ಇವಾಗ ಯಾರಿಗೂ ಅದರ ಸಬ್ಜೆಕ್ಟೇ ಪರಿಚಯ ಇಲ್ಲ. ಆಕಳು ಕರು ಅಂತ ಮನೆಯಲ್ಲಿದ್ದರೆ ಆಕಳು ಕರು ಒಂದು ಕಡೆ ಇಟ್ಟರೆ ಆ ಕರು ಹಾಲೆಲ್ಲ ಕುಡಿದು ಬಿಡುತ್ತೆ, ಅದಕ್ಕೆ ಕರುವನ್ನು ಪ್ರತ್ಯೇಕವಾಗಿಟ್ಟು ಆಕಳನ್ನು ಪ್ರತ್ಯೇಕವಾಗಿ ಕಟ್ಟಿ ಈ ಕರುವನ್ನು ಚೂರು ಬಿಡ್ತಾರೆ ಹಾಲು ಕುಡಿಲಿಕ್ಕೆ. ಪಾಪ ಅದು ಹಾಲು ಕರುವಿಗಾಗಿ ಬಿಟ್ಟರೆ ಆ ಕರುವನ್ನು ಸೆಳೆದು ಬಿಟ್ಟು ಆ ಹಾಲನ್ನೆಲ್ಲ ಕರೆಯುತ್ತಾರೆ, ಅನ್ಯಾಯ ಅಲ್ವಾ? ಅದನ್ನೇ ಹೇಳ್ತಾ ಇದ್ದಾರೆ, ದೇವರು ಇಟ್ಟ ನಿಯಮವಿದು. ಈ ನಿಯಮದಲ್ಲಿ ಒಂದು ನಿಯಮ ಮಾಡಿದ್ದಾನೆ, ಏನು? ಆ ಕರುವಿಗೆ ಹುಲ್ಲು ತಿನ್ನುವ ಶಕ್ತಿ ಬರಲಿಕ್ಕೆ ಮೊದಲು, ಹುಲ್ಲಿನ ತಿನ್ಲಿಕ್ಕಾಗ್ತಾ ಇಲ್ಲ ಅಷ್ಟರ ಪರ್ಯಂತ ಅದು ಕುಡಿಯಬೇಕಾದ ಹಾಲನ್ನ ಯಾರು ಕರೆದು ಕುಡಿತಾರೋ, ಅದೇ ಯಾವ ಹಾಲದು ಅಲ್ವಾ, ತುಂಬಾ ಚೆನ್ನಾಗಿರುತ್ತಲ್ವಾ, ಚೆನ್ನಾಗಿ ಅದು ಒಂದೊಂದು ತೊಟ್ಟಿಗೆ ಬ್ರಹ್ಮಹತ್ಯಾ ದೋಷ ಬರುತ್ತೆ ಕುಡಿದರೆ, ನೆನಪಿಟ್ಟುಕೊಳ್ಳಿ. ಅದಕ್ಕೆ ನಾನು ಹೇಳಿದೆ, ಅದಕ್ಕೆ ನೀವು ಅಂತೀರ ಪ್ರವಚನಕ್ಕೆ ಅದಕ್ಕೆ ಬರಬಾರದು ಅಂತ, ಪ್ರವಚನಕ್ಕೆ ಬಂದ್ರೆ ಗೊತ್ತಾಗುತ್ತೆ ಇವೆಲ್ಲ. ಅದಕ್ಕೆ ಹೇಳಿದ್ರು ಈ ಗಿಣ್ಣ ಹಾಲು ಕುಡಿಬಾರ್ದು, ಯಾಕೆ? ಪಾಪ ಅದಕ್ಕೆ ಹುಲ್ಲು ತಿನ್ನಲಿಕ್ಕೆ ಇರಲ್ಲ, ಇನ್ನೊಂದು ಕಡೆ ಆ ಹಾಲು ತಾಯಿದು ಕುಡಿಲಿಕ್ಕಿರಲ್ಲ. ಒದ್ದಾಡತಾ ಇರುವಾಗ ಅದರ ಹೊಟ್ಟೆ ಬಡದು ನಾವು ಆ ಹಾಲನ್ನ ಕುಡ್ದಂಗ ಆಗುತ್ತೆ, ಬ್ರಹ್ಮಹತ್ಯ ದೋಷ ಬರುತ್ತೆ ಅದಕ್ಕೆ ಅಂದ್ರು. ಮತ್ತೇನು ಮಾಡಬೇಕು, ಅದಕ್ಕೆ ಹುಲ್ಲು ತಿನ್ನುವ ಶಕ್ತಿ ಬಂದ ಮೇಲೆ ಚೂರು ಹಾಲು ಕುಡಿದ ಮೇಲೆ ಅದನ್ನ ಬದಿಗೆ ಸರಿಸಿ ಹೊಟ್ಟೆ ತುಂಬ ಹುಲ್ಲು ಹಾಕಿದರೆ ಆ ಹುಲ್ಲಿಗೆ ಸಮಾನವಾದ ಹಾಲು ತಗೊಳ್ಳಿಕ್ಕೆ ಪರ್ಮಿಷನ್ ದೇವರು ಕೊಟ್ಟಿದ್ದಾರೆ. ಆದರೆ ಕೃಷ್ಣ ಏನು ಮಾಡುತ್ತಾ ಇದ್ದಾನೆ, ನನಗೆ ಹಾಲಿಲ್ಲದೆ ಮಾಡಿದ್ದೀರಲ್ಲ ನಿಮಗೂ ಹಾಲಿಲ್ಲದೆ ಮಾಡುತ್ತೇನೆ ಅಂತ ಆ ಕರುಗಳನ್ನ ಬಿಟ್ಬಿಡ್ತಾ ಇದ್ದಾನೆ. ಬಿಟ್ರೆ ಎಲ್ಲ ಹೋಗಿ ಎಲ್ಲ ಹಾಲು ಕುಡಿದು ಬಿಡ್ತಾ ಇವೆ, ಇವ್ರು ಹೋಗೋಟೊತ್ತಿಗೆ ಒಂದು ತೊಟ್ಟು ಹಾಲಿಲ್ಲ. ಇನ್ನ ಉಪಕ್ರೋಶತೋ ಕಾನ್ಯಾತಿ, ನಾನು ನೋಡ್ತಾನಂತೆ ನಾನು ಕುಡಿಬಾರ್ದು ಅಂತ ಮಾಡ್ತೀರಲ್ವಾ ನೋಡ್ರಿ ಅಂತ ಅವರ ಮಕ್ಕಳು ಮಲ್ಕೊಂಡಿದ್ರೆ ಹೋಗಿ ಚಿವುಟಿ ಹೋಗ್ತಾ ಇದ್ದಾನಂತೆ. ಅವ್ರು ಕುಯ್ಯೋ ಅಂತ ಅಳತಾ ಇದ್ದಾರೆ ನೋಡಿ, ಆಹಾಹಾ ನಗ್ತಾ ಇದ್ದಾನಂತೆ. ಇದನ್ನು ನೋಡಿದವರು ಯಾರು ಅಂದ ಮೇಲಿನ ದೇವತೆಗಳು, ಅಯ್ಯ ನೋಡ್ಲಿಕ್ಕಾಗದು ಪರ್ಮಿಷನ್ ಕೊಡಯ್ಯ ಅಂತ ಯೋಗ ದೃಷ್ಟಿಯಿಂದ ಅದನ್ನು ನೋಡಿ ನಗ್ತಾ ಇದ್ದಾರೆ ಎಲ್ಲರೂ ಕೂಡ. ಸರಿ, ಇನ್ನ ಕೆಲವರು ನೋಡಿದರು, ದ್ವಾಂತಾಗಾರೆ ಕತ್ತಲ ಕೋಣೆಯಲ್ಲಿ ಇಟ್ರು ತಮ್ಮ ಪದಾರ್ಥಗಳೆಲ್ಲ ತಗೊಂಡೋಗಿ, ಯಾಕೆ ಕತ್ತಲಲ್ಲಿ ಇಟ್ರೆ ಇವ್ರು ಕಾಣಿಸಲ್ಲ ಅಂತ. ಅಷ್ಟೇ ಅಲ್ಲ, ಅವನು ಹಿಡಿಬೇಕು ಅಂತ ಕೂತಿದ್ದಾರೆ, ರಾತ್ರಿ ಎಲ್ಲ ಕೂತಿದ್ದಾರೆ. ಬೆಳಗಿನ ಜಾವ ಚೂರು ನಿದ್ದೆ ಬರುವ ಹೊತ್ತು, ಬೆಳಗಿನ ಜಾವ ನಿದ್ದೆ ಬರುವ ಹೊತ್ತು ಚೂರು ಜೊಕ್ಕು ಬರ್ತಾ ಇದ್ರೆ ಆವಾಗ ಬಂದ ಮಹಾನುಭಾವ ಬಂದ, ಎಲ್ಲರ ಹೆರಡುಗಳು ಗಂಟು ಹಾಕಿದ, ಒಂದಕ್ಕೊಂದು ಗಂಟು ಹಾಕಿದ, ಒಳಕ್ಕೆ ಹೋದ. ಹೋದರೆ ಆ ಬಾಗಿಲಿಗೆ ಗಂಟೆಗಳಿದ್ದು, ಆ ಗಂಟೆಗಳನ್ನು ನೋಡಿದ, ಹೇಳಿದ, ಗಂಟೆಗಳಿಗೆ ನಾವು ಆವಾಹಯಾಮೆಯಿಂದ ಕರಿಬೇಕಾಗಿಲ್ಲ, ದೇವತೆಗಳು ತಾವಾಗೆ ಇರ್ತಾರೆ. ಕೃಷ್ಣ ಹೇಳಿದ ಬಾರಿಸಬಾರದು ಅಂತ, ಮೆಲ್ಲಕ್ಕೆ ಒಳಗೆ ಹೋದ. ಹೋಗಿ ನೋಡ್ತಾನೆ, ಇವರು ಕತ್ತಲ ಕೋಣೆಯಲ್ಲಿ ಇಟ್ಟಿದ್ದಾರಲ್ಲ, ಕಣ್ಣು ತೆಗೆದ್ರೆ ಬೆಳಕು, ಇವನ ಕಣ್ಣಲ್ಲೇ ಸೂರ್ಯ ಚಂದ್ರ ಇದ್ದಾರೆ. ಹೌದಾ, ಇಲ್ಲಿ ತತ್ವ ಅಂತ ಒಂದು ಬರ್ತಾ ಇದೆ. ಈ ಪಾಲಿಶ್ ಬಂಡೆ ಮೇಲೆ ಎಣ್ಣೆ ಆಗಲಿ ನೀರಾಗಲಿ ಯಾವಾಗ ಬಿದ್ದಿರೋದು ಗೊತ್ತಾಗುತ್ತೆ? ಬಿದ್ದ ಮೇಲೆ. ಹೌದ್ ತಾನೆ, ಅದೇ ಥರ ಭಾಗವತವು ಕೂಡ ಒಳ್ಳೆ ಎಣ್ಣೆ ಥರ, ಪಾಲಿಶ್ ಬಂಡೆ ಮೇಲೆ ಬಿದ್ದ ಎಣ್ಣೆ ಥರ. ಈಗೇನ್ ತಿಳ್ಕೊಂಡ್ವಿ ಅಂದ್ರೆ, ಕೃಷ್ಣ ಒಳಗೆ ಹೋದ, ಆ ಕತ್ತಲು ಕೋಣೆ ಕಾಣಿಸ್ತಾ ಇದ್ದಿಲ್ಲ, ಅವನ ಕಣ್ಣಲ್ಲೇ ಸೂರ್ಯ ಚಂದ್ರರು ಇದ್ರು, ಆ ಸೂರ್ಯ ಚಂದ್ರರ ಕಾಂತಿ ಬಿದ್ದದ್ದಕ್ಕೆ ದೇವರಿಗೆ ಕಾಣಿಸ್ತು ತಿಳ್ಕೊಂಡಿದ್ದು. ಅಲ್ಲಿ ನೋಡಿದರೆ ಸೂರ್ಯ ಚಂದ್ರರೊಳಗೆ ನಿಂತು ಕಾಂತಿ ಕೊಟ್ಟದ್ದೇ ಇವ, ಇವನಿಂದಾಗಿ ಸೂರ್ಯಚಂದ್ರನಿಗೆ ಕಾಂತಿ ಬರ್ತಾ ಇದ್ರೆ ಸೂರ್ಯಚಂದ್ರನಿಂದಾಗಿ ಇವ ಲಾಭ ಪಡ್ಕೊಂಡ ಅಂತ ತಿಳ್ಕೊಂಡ್ರೆ ಏನಾಗುತ್ತೆ, ಅಂಧಂತಮಸ್ಸಿಗೆ ಕಳಿಸಿಬಿಡ್ತಾರೆ, ರಿವರ್ಸ್ ಆಗಿ ದೇವರಲ್ಲಿ ದೋಷಾಪಾದನೆ ಬರುತ್ತೆ. ಅದಕ್ಕೆ ಭಾಗವತ ಹೇಗೆ ಕೇಳಬೇಕಪ್ಪ ಅಂದ್ರೆ, ಚೆನ್ನಾಗಿ ಅಲರ್ಟ್ ಆಗಿ ಕೇಳಬೇಕು. ನೋಡಿದ, ಅವನ ನೋಟದಿಂದಲೇನೆ ಕಾಂತಿ ಬಂತು, ತಗೊಂಡ, ತಿನ್ನೋ ಕಾಲಕ್ಕೆ ಗಂಟೆಗಳು ಬಾರಿಸಿದ್ವಂತೆ. ಏ ಯಾಕೆ ಗಂಟೆ ಬಾರಿಸ್ತಾ ಇದ್ದೀರಾ? ನೈವೇದ್ಯ ಸ್ವಾಮಿ, ನೈವೇದ್ಯ ಕಾಲಕ್ಕೆ ಬಾರಿಸದಿದ್ರೆ ಗಂಟೆಗಳೆಲ್ಲ ಬಾರಿಸಿದ್ವು. ಗಂಟೆ ಬಾರಿಸಿದ ಕೂಡಲೇ ಎಲ್ಲರು ಎದ್ರು, ಹೇಳಲಿಕ್ಕೆ ಹೋದ್ರೆ ಎಲ್ಲರ ಎರಡೂ ಗಂಟೆ ಹಾಕಿದೆ, ಒಬ್ಬರಿಗೊಬ್ಬರು ಸೆಳಿತಾ ಇದ್ದಾರೆ. ಅಷ್ಟೊಳಗೆ ಬಂದ, ನಿಧಾನಕ್ಕೆ ಬಂದ, ಅವರ ಎಲ್ಲರ ಮುಖಕ್ಕೆ ಬೆಣ್ಣೆ ಬಡದ, ನೀವೇ ತಿಂದದ್ದು ಅಂತ ಹೇಳಿ ಬತ್ತು ಹೋದ. ಇದೆಲ್ಲ ಹೇಳ್ತಾ ಇದ್ದಾರೆ. ಹೀಗ್ ಮಾಡ್ತಾನೆ ನಿನ್ ಮಗ, ಇನ್ನೊಬ್ಬಳು ಹೇಳ್ತಾಳೆ. ಭಾಗವತದಲ್ಲಿ ಏನು ಹೇಳಿಲ್ಲ ಅದನ್ನು ರುಕ್ಮಿಣೀಶ್ವರ ಯುಗದಲ್ಲಿ ಹೇಳ್ತಾರೆ ವಾದಿರಾಜರು. ರುಕ್ಮಿಣೀಶ್ವರ ಯುಗದಲ್ಲಿ ಏನು ಹೇಳಿಲ್ಲ ವಾದಿರಾಜರು, ಅದನ್ನೇ ಕೃಷ್ಣನ ಬಾಲಕ್ರೀಡ ಅಂತ ವಾದಿರಾಜರು ಮಾಡಿದ ಒಂದು ಪುಸ್ತಕದಲ್ಲಿ ಅದು ಹೇಳ್ತಾರಲ್ಲಿ. ವಿಶೇಷವಾಗಿ ಕೃಷ್ಣ ಬಂದನಂತೆ, ಬಂದಾಗ ಅವಳು ನೋಡಿದ್ದು ಮೇಲೆ ಕಟ್ಟಿದ್ದಾಳೆ ಹಾಗೂ ಮೊಸರು ಎಲ್ಲ, ಕಳೆಗೆ ಯಾವ ಹೊರಳು ಗಿರಳು ಏನಿಲ್ಲದೆ ಎಲ್ಲ ಭದ್ರ ಮಾಡಿಕೊಂಡಿದ್ದಾಳೆ. ನೋಡ್ತಾ ಇದ್ದಾಳೆ ಹೇಗ್ ಬರ್ತಾನೆ, ಹೇಗ್ ತೆಗಿತಾನೆ. ಒಬ್ಬನೇ ಬಂದ, ಆಚೆ ತಿರುಗಿದ, ದೊಡ್ಡವನಾದ, ತಿಂದ, ಗಿಡ್ಡಾದ, ಹೋದ. ಅವಳು ಹೇಳುತ್ತಾಳೆ, ನಿನ್ನ ಮಗನಿಗೆ ಮಂತ್ರ ಮಾಟ ಬರುತ್ತೇನೆ, ಈ ತರ ದೊಡ್ಡವನಾಗಿ ತಿಂದು ಗಿಡ್ಡಾಗಿ ಹೋಗದ. ಇನ್ನೊಬ್ಬಳು ಹೇಳುತ್ತಾಳೆ, ಆ ಕೃಷ್ಣ ಬಂದ ಬೆಣ್ಣೆ ಕೈ ಹಾಕ್ತಾ ಇದ್ದಾನೆ, ಹಾಕೋ ಕಾಲಕ್ಕೆ ಕಾಲಿನ ಗೆಜ್ಜೆ ಎಲ್ಲ ತೆಗೆದಿದ್ದಾಳಂತೆ ಶಬ್ದ ಬರಬಾರದು ಅಂತ. ಮೆತ್ತಗೆ ಬೆಕ್ಕಿನಕ್ಕಿಂತ ಮೆತ್ತಗೆ ಹೋಗ್ತಾ ಇದ್ರೆ ಅಲ್ಲಿಂದನೆ ಬಾ ನಿನಕೋಸ್ರೆ ಕಾಯ್ತಾ ಇದ್ದೇನೆ, ನಿನ್ನ ನಿನಗೆ ಗೊತ್ತಾಯ್ತು ನಾ ಬರ್ತಾ ಇರುವುದು. ಹೇಳ್ತಾಳೆ, ನಿನ್ನ ಮಗನಿಗೆ ಬೆನ್ನಿಗೇನಾದ್ರೂ ಕಣ್ಣಿದೆಯಾ? ಸರ್ವತ ಪಾಣಿಪಾದಾಭ್ಯಾಮ್ ಅಂತ ಸೂತ್ರ. ಭಗವಂತ ಒಂದೊಂದು ಅವಯವವು ಎಲ್ಲಾ ಅವಯವದ ಕೆಲಸ ಮಾಡುತ್ತೆ. ನಾವು ಕಣ್ಣಿಂದ ಮಾತ್ರ ನೋಡ್ತೀವಿ, ಅವನು ಮೂಗಿಂದ ನೋಡ್ತಾನೆ, ಕೈಯಿಂದ ನೋಡ್ತಾನೆ, ಕಾಲಿಂದ ನೋಡ್ತಾನೆ, ಕಾಲಿಂದ ಓಡ್ತಾನೆ, ಕೈಯಿಂದ ಓಡ್ತಾನೆ, ಮೂಗಿಂದ ಓಡ್ತಾನೆ, ಏನು ಬೇಕಾದ್ರೂ ಮಾಡುತ್ತಾನೆ. ಅದಕ್ಕೆ ಅವರನ್ನ ಭಗವಂತ ಅಂತ ಕರೆದ್ರು. ಆ ರೀತಿಯಲ್ಲಿ ಅನೇಕ ಲೀಲೆಗಳನ್ನ ಮಾಡುತ್ತಾ ಬರ್ತಾ ಇದ್ದಾನೆ ಭಗವಂತ. ಇವೆಲ್ಲವನ್ನ ಯಶೋಧಾ ದೇವಿಗೆ ದೂರು ಕೊಡ್ತಾ ಇದ್ದಾರೆ. ದೂರು ಕೊಟ್ಟಾಗ ಆಕೆ ಕೇಳ್ತಾ ಇದ್ದಾಳೆ, ನಕ್ಕು ಸುಮ್ಮನೆ ಇದ್ಬಿಟ್ಲಂತೆ. ಅವರು ಆ ದೂರು ಕೊಡೋ ಕಾಲಕ್ಕೆ ಹೇಗಿತ್ತು ಸ್ಥಿತಿ ಅಂತ ಹೇಳ್ತಾರೆ. ಒಂದು ಕಡೆ ಅವರು ದೂರು ಕೊಡ್ತಾ ಆಕೆಗೆ ಹೇಳುತ್ತಾ ಒಂದು ಕಣ್ಣಿನ ಕೃಷ್ಣನ ನೋಡ್ತಾ ಇದ್ದಾರಂತೆ. ಇವನೇನ್ ಮಾಡ್ತಾ ಇದ್ದಾನ ಹೇಳ್ತಾ ಇದ್ರೆ, ಇವನ ಅಲ್ಲಿ ನೋಡಿ ಆ ವರ್ಣನೆ ಮಾಡಿದ್ದು ಬಹಳ ಚೆನ್ನಾಗಿದೆ. ಒಂದು ವೇಳೆ ನಾವು ಅಲ್ಲಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತೇನೋ, ನಮ್ಗೆ ಚಾನ್ಸ್ ಇಲ್ಲ, ಅದಕ್ಕೆ ಇವಾಗ ಇಲ್ಲಿ ಹುಟ್ಟಿಸಿದ್ದಾರೆ ನಮ್ಮನ್ನ. ಅಲ್ಲಿ ಒಂದು ಕಣ್ಣಿಂದ ಇವರ ಕಡೆ ನೋಡ್ತಾನಂತೆ, ಇನ್ನೊಂದು ಕಡೆ ತಾಯಿ ಕಡೆ ತಲೆ ತಗ್ಗಿಸಿದ್ದಾನೆ, ಕೈ ಕಟ್ಟಿಕೊಂಡಿದ್ದಾನೆ, ಭಯ ಇದೆ ಮುಖದಲ್ಲಿ. ತಾಯಿ ಕಡೆ ನೋಡ್ತಾನೆ, ಇನ್ನೊಂದ್ಸಲ ಅವ್ರ ಕಡೆ ನೋಡ್ತಾನೆ, ಇನ್ನೊಂದ್ಸಲ ಇವ್ರ ಕಡೆ ನೋಡ್ತಾನೆ, ಏನು ಮಾಡ್ತಾರೋ ಅಂತ ಭಯ ತೋರ್ತಾ ಇದ್ದಾನಂತೆ. ತಾಯಿ ಇವರ ಮಾತನ್ನು ಕೇಳಿ ಅವನ ಕಡೆ ನೋಡಿದಾಗ ತಲೆ ಅಲ್ಲಾಡಿಸ್ತಾನೆ, ಇಲ್ಲ ಇಲ್ಲ ಅವರೆಲ್ಲ ಸುಳ್ಳು ಹೇಳ್ತಾರೆ ಅಂತ ಸಿಗ್ನಲ್ ಕೊಡ್ತಾನೆ ಇದ್ದಾನೆ. ಇದೆಲ್ಲ ನೋಡ್ತಾ ಇದ್ದಾಳೆ, ನಕ್ಕಳಂತೆ. ನಂತರ ಮನೆಯಲ್ಲೇ ಬೆಣ್ಣೆಯನ್ನು ಕದ್ದು ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಅವನು. ಅವಾಗ ಅವನನ್ನ ಹಿಡೀಲಿಕ್ಕೆ ಓಡತಾ ಇದ್ದಾಳೆ, ನಿಲ್ಲೋ 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 ಅಂತ. ಅವನ ಗಿಡ್ಡು ಚಿಕ್ಕವ, ಓಡ್ತಾ ಇದ್ದಾನೆ. ಈಕೆ ಪಾಪ ದೊಡ್ಡ, ಆಕೆ ಓಡ್ಲಿಕ್ಕೆ ಆಗ್ತಾ ಇಲ್ಲ, ಆಯಾಸ ಬರ್ತಾ ಇದೆ. ಆಕೆಯ ಶಿರಸ್ಸಿನಿಂದ ಪುಷ್ಪಗಳೆಲ್ಲ ಉದುರಿ 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 ಬಿಡತಾ ಇದೆ ಅಂತೆ. ಅದನ್ನ ವರ್ಣನೆ ಮಾಡ್ತಾಳೆ. ಅಲ್ರಿ, ಅವ್ರ ಶಿರದಿಂದ ಹೂ ಬಿದ್ರೆ ನಮಗೇನಂತೆ? ವೇದವ್ಯಾಸರು ವರ್ಣನೆ ಮಾಡಿದ್ದು ಯಾರೋ ರೋಡ್ ಸೈಡ್ ಕವಿಗಳು ಮಾಡಿದ್ದಲ್ಲ, ವೇದವ್ಯಾಸರು ಹೇಳ್ತಾ ಇದ್ದಾರೆ. ಆಕೆ ಚಿಂತನೆ ಏನು ಗೊತ್ತೋ, ತನ್ನ ಶಿರದಿಂದ ಬಿದ್ದ ಪುಷ್ಪಗಳೆಲ್ಲ ಭಗವಂತನಿಗೆ ಪೂಜಾ ಅಂತ ಆಕೆ ಚಿಂತನೆ ಮಾಡುತ್ತಾ ಇದ್ದಾಳೆ. ಕೊನೆಗೆ ದೇವರು ಸುಸ್ತಾಗಿ ಕೂತ್ಲಾ, ಆಕೆ ಕೃಷ್ಣ ನಿನ್ನ ಹಿಡೀಲಿಕ್ಕೆ ಆಗಲ್ವೋ? ತಾನೇ ಬಂದ, ಅಮ್ಮ ಹಿಡೀಲಿಕ್ಕೆ ಆಗಿಲ್ಲಲ್ವಾ, ಬಂದೆ. ಅಂದ್ರೆ ನಾನು ದೇವರನ್ನ ಹಿಡಿಯಬಲ್ಲೆ ಅಂದ್ರೆ ಸಿಗಲ್ಲ, ನೀನಾಗಿ ಅನುಗ್ರಹ ಮಾಡೋ ಅಂದ್ರೆ ಸಿಗ್ತಾನೆ. ಅದಕ್ಕೆ ಸಿಕ್ಕ, ಸಿಕ್ಕ ಮೇಲೆ ಹೇ ಕೃಷ್ಣ ನಿನ್ನ ಕಟ್ತೀನಿರು, ಕಟ್ಟಿ ಬಿಡ್ತೇನೆ, ಕಟ್ಟಮ್ಮ ಏನು ಬೇಕಾದ್ರೂ ಕಟ್ಟು. ಕಟ್ಲಿಕ್ಕೆ ಹಗ್ಗ ತಂದ್ಲು. ಆ ಕಟ್ಟೋ ಕಾಲಕ್ಕೂ ನಾ ಕಟ್ಟಬಲ್ಲೆ ಇವನನ್ನ ಅಂತಿದೆ. ಅದಕ್ಕೆ ಆ ಹಗ್ಗ ಕಟ್ಲಿಕ್ಕೆ ಹೋದ್ರೆ ಎರಡು ದ್ವಿಅಂಗುಲ, ಎರಡು ಅಂಗುಲ ಕಡಿಮೆ ಬಂತಂತೆ, ಎರಡು ಬೆರಡಷ್ಟು. ಅಯ್ಯೋ ಹಗ್ಗ ಕಡಿಮೆ ಬಂತಲ್ಲ, ಇವನ್ ಚಿಕ್ಕ ಹೊಟ್ಟೆಗೆ ಇನ್ನೊಂದು ಹಗ್ಗ ತಂದ್ಲು. ಆ ಹಗ್ಗ ಸಂದದೆ ಮೊದಲನೇ ಹಗ್ಗಕ್ಕೆ ಗಂಟು ಹಾಕಿದ್ದು, ಯಾಕಾದ್ರೂ ಅದು ಸರಿ ಹೋಗದೆ ಹೋದ್ರೆ ಎರಡೂ ಸೇರಿದ್ರಂತೂ ಆಗ್ಬೇಕಲ್ವಾ, ಇವನು ಇರೋದು ಇಷ್ಟೇ ಚಿಕ್ಕ ಹೊಟ್ಟೆ. ಅದಕ್ಕೆ ಪುನಃ ಕಟ್ಲಿಕ್ಕೆ ಹೋದ್ಲು, ಸಾಕಾಗಿಲ್ಲ. ಮನೆಯಾಗಿರೋ ಹಗ್ಗಗಳೆಲ್ಲ ತಂದ್ಲು, ಸಾಕಾಗಿಲ್ಲ, ಎರಡಂಗುಲ ಕಡಿಮೆ ಮಾಡ್ತಾ ಇದೆ. ಸರಿ, ಪುರಾಣ ಪ್ರವಚನಕ್ಕೆ ಇದು ಬಹಳ ಚೆನ್ನಾಗಿದೆ. ಪ್ರಾಕ್ಟಿಕಲ್ ಆಗಿ ಹೇಗೆ ಅರ್ಥ ಮಾಡಿಕೊಳ್ಳೋದು? ಅವ್ರ ಹೊಟ್ಟೆ ಅಂತ ಇಷ್ಟೇ ಇರಬೇಕಲ್ವಾ, ಇಷ್ಟೇ ಇದ್ದಾಗ ಮತ್ತೆ ಕಟ್ಲಿಕ್ಕೆ ಹಾಕಾಗಲ್ಲ. ಅವಾಗ ಹೇಳ್ತಾರೆ ನೋಡಿ, ದೊಡ್ಡ ಶೀಟ್ ಇದೆ, ಯಾವುದು? ತಾಮ್ರದ ಶೀಟ್. ಅದರಲ್ಲಿ ಒಬ್ಬ ಚಿಕ್ಕ ಹುಡುಗನ ಎಂಬೋಸಿಂಗ್ ಇದೆ. ಅರ್ಥ ಆಯ್ತಾ? ಎಂಬೋಸಿಂಗ್ ಇದೆ. ಆ ಶೀಟ್ ಎಲ್ಲ ನಮಗೆ ಕಾಣಿಸ್ತಾ ಇಲ್ಲ, ಆ ಹುಡುಗ ಮಾತ್ರ ಕಾಣಿಸ್ತಾ ಇದ್ದಾನೆ. ಆ ಹುಡುಗ ಅಂದ್ವಿ, ಆ ಹುಡುಗನ ಸೈಜ್ ಎಷ್ಟು ಶೀಟಲ್ಲಿ? ಇಷ್ಟೇ ಹೊಟ್ಟೆ. ಅದಕ್ಕೆ ಹಗ್ಗ ತಗೊಂಡು ಹೋದವು, ಆ ಸಾಕಾಗೊತ್ತಾ? ಇನ್ನೂ ಶೀಟ್ ಇದೆ, ಇನ್ನೊಂಚೂರು ಹಗ್ಗ ತಗೊಂಡೋದವು, ಇನ್ನೂ ಶೀಟ್ ಇದೆ, ಇನ್ನೂ ಶೀಟ್ ಇದೆ. ಎಷ್ಟಿದೆ ಅಂದರೆ ಶೀಟ್ ಎಷ್ಟಗಲ ಇರುತ್ತೋ ಅಷ್ಟು ದೊಡ್ಡ ಹಗ್ಗ ತಗೊಂಡು ಹೋಗ್ಬೇಕು ನಾವು. ಹೌದಾ? ಅವನು ಎಷ್ಟಗಲ ಇದ್ದಾನೆ, ಇಡೀ ಜಗತ್ತೆಲ್ಲ ವ್ಯಾಪಿಸಿದ್ದಾನೆ, ಅಷ್ಟು ಹಗ್ಗ ಬೇಕು. ಆದರೆ ಅವನು ನೋಡಿದ, ಸರಿ ಅಮ್ಮ ಅದರಿಂದ ಕಟ್ಟಿಸ್ಕೊಳ್ತೇನೆ ಅಂತ ಕೊನೆಗೆ ತಾನೇ ಸಂಕೋಚ ಮಾಡಿಕೊಂಡ. ಮೊದಲು ತಂದ ಹಗ್ಗದಲ್ಲೇ ಕಟ್ಟಿಸಿಕೊಂಡು ಎರಡು ಅಂಗುಲ ಉಳಿಸಿದ. ಅದನ್ನ ಹೇಳುತ್ತಾರೆ, ಅಹಂಕಾರ ಮಮಕಾರ ಎರಡು ಅಂಗುಲಿಗಳು, ಆ ಎರಡಿದ್ರೆ ದೇವರು ನಮಗೆ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಕೃಷ್ಣ ತಾಯಿಗೆ ಸಿಕ್ಕ, ಕಟ್ಟಿಸಿಕೊಂಡ, ನೋಡ್ತಿದ್ದಾನೆ. ಏನ್ ಮಾಡ್ತೀಯ ನನ್ನ ಕಟ್ಟಿ? ಎಲ್ಲಿ ಕಟ್ಟಿದ್ದು? ಹೊರಳಿ ಕಟ್ಟಲು. ಹೊರಳಿಗೆ ಕಟ್ಟಿದ್ದು ಅಂದ್ರೆ ಇವ ಚಿಕ್ಕವ ಗಿಡ್ಡು, ಈ ಹೊರಳು ದೊಡ್ಡದು, ಹೊರಳಲ್ಲಿ ಅರ್ಧ ಇವನಿಲ್ಲ. ಇವನೇನ್ ಮಾಡ್ತಾನೆ, ಸೆಳ್ಕೊಂಡು ಹೋಗ್ತಾನ? ಇಲ್ಲಲ್ಲ, ಇದ್ದ ಕಡೆ ಇರ್ತಾನೆ. ಹೊರಳು ಯಾಕೆ? ಬ್ರಹ್ಮಾಂಡವನ್ನೇ ಹೊತ್ತಿದ್ದಾನೆ ಇವ ಎಂಬುದನ್ನ ಆಕೆ ಮರೆತು ಹೋಗ್ತಾ ಇದ್ದಾಳೆ. ಯದ್ಯಪಿ ಆಕೆಗೆ ಎರಡು ಸಲ ದೇವರು ದರ್ಶನ ಕೊಟ್ಟದ್ದು. ಹೇಗೆ? ಇನ್ನ ಚಿಕ್ಕ ಹುಡುಗಿದ್ದಾಗಲೇನೆ ಅಂಬೆಗಾಲಿಕ್ಕೂ ಬರಲಿಕ್ಕೆ ಮೊದಲೇನೆ ತೊಡೆಯ ಮೇಲಿದ್ದು ಹಾಲನ್ನ ಕುಡಿಯುವಾಗ ನೋಡ್ತಾ ಇದ್ದಾಳೆ ಆ ಮಗುವಿನ ಮುಖವನ್ನ. ಆ ಕಳಿಸಿದರೆ ಇಡೀ ಜಗತ್ತೆಲ್ಲ ಕಾಣಿಸ್ತಂತೆ. ಇಡೀ ಜಗತ್ತೆಲ್ಲ ಕಾಣಿಸ್ತು. ಕಾಣಿಸಿದಾಗ ಆಶ್ಚರ್ಯ ಪಡ್ತಾ ಇದ್ದಾಳೆ, ಇವನು ಯಾರೋ ದೇವನಿದ್ದಂಗೆ ಇದ್ದಾನಲ್ಲವಾ ಅನ್ನೋದ್ರೊಳಗೆ ಬಾಯಿ ಮುಚ್ಚಿದ. ಮುಚ್ಚಿದ ಕೂಡಲೇ ಆಕೆ ಜ್ಞಾನವೆಲ್ಲ ಹೋಯಿತು. ಬಾರೋ ಕೃಷ್ಣ ಅಂತ ಕರ್ಕೊಂಡು ಹೋದ್ರು. ಒಂದು ಕ್ಷಣಕ್ಕೆ ದೇವ, ಇನ್ನೊಂದು ಕ್ಷಣಕ್ಕೆ ಮಗ ಅಂತ ಈ ರೀತಿಯಾಗಿರ್ತಕ್ಕಂಥ ಚಿಂತನೆ ಕೊಡ್ತಾ ಇದ್ದ. ಈ ಥರ ಅಲ್ಲದೆ ಇನ್ನೊಂದು ಸಲ ತನ್ನವರಿಂದ ಆಟ ಆಡುವಾಗ ಬಲರಾಮ ಬಂದು ಹೇಳ್ತಾನೆ, ಅಮ್ಮ ಮೃದಂ ಭಕ್ಷಿತವಾನ್ ಅಂಬ, ಅಮ್ಮ ಇವನು ಮಣ್ಣು ತಿಂದಿದ್ದಾನಮ್ಮ ಅಂದ್ರೆ ನಾಹಂ ಭಕ್ಷಿತವಾನಂಬ, ಅಮ್ಮ ನಾ ತಿಂದಿಲ್ಲ. ತಿಂದಿಲ್ಲೇನೋ ಅಂದ್ರೆ ಸರ್ವೇ ಮಿಥ್ಯಾಭಿಷಂಸಿನ, ಎಲ್ಲರೂ ಸುಳ್ಳು ಹೇಳ್ತಾ ಇದ್ದಾರೆ. ಅಲ್ಲೂ ಬಲರಾಮನು ನೋಡಿದ್ದಾನೆ, ಬಾಯಲ್ಲಿ ಮಣ್ಣು ಬಿದ್ದದ್ದು ನೋಡಿದ್ದಾನೆ. ಅದೇ ಸುಳ್ಳು ಹೇಗೆ? ನಮಗೆಲ್ಲ ಡೌಟ್ ಬರ್ತಾ ಇದೆ. ಯಾಕೆಂದ್ರೆ ಇವನ್ ನಂಬಿಕೊಂಡು ಪ್ರತಿಯೊಂದು ಕರ್ಮ ಎಲ್ಲ ತಗೊಂಡು ಹೋಗಿ ಕೃಷ್ಣಾರ್ಪಣ ಕೃಷ್ಣಾರ್ಪಣ ಅಂತ ಇವನಿಗೆ ಕೊಟ್ರೆ, ಇವನು ಕೃಷ್ಣಾರ್ಪಣ ಮಾಡಿ ಕೂತ್ರೆ, ಇವನೇ ಸುಳ್ಳು ಹೇಳಿದರೆ? ಜಗತ್ತೆಲ್ಲ ನೋಡ್ತಾ ಇದೆ, ದೇವರು ಸುಳ್ಳು ಹೇಳ್ತಾನ ಸತ್ಯ ಹೇಳ್ತಾನ ಅಂತ. ಮಣ್ಣು ತಿನ್ನೋ ಇಲ್ವೋ ಎಲ್ಲರದ್ರಿಗೆ ಪಬ್ಲಿಕ್ ಆಗಿ ಬಾಯಲ್ಲಿ ಹಾಕೊಂಡ ಮಣ್ಣು, ಮತ್ತೆ ಡೈರೆಕ್ಟ್ ಆಗಿ ನಮ್ಗೆ ಕೊಡ್ತಾ ಇದ್ದಾರೆ ನಾ ತಿಂದಿಲ್ಲ ಅಂತ. ಅಂದ್ರು ಬಾಯಲ್ಲಿ ಮಣ್ಣು ಹಾಕೊಂಡಿದ್ದೋ ಸತ್ಯ, ತಿಂದಿಲ್ಲ. ನಾನು ತಿನ್ನೋದು ಯಾವುದನ್ನ? ನನ್ನ ರೂಪವನ್ನೇ ನಾನು ತಗೊಳ್ತೇನೆ, ನನ್ನ ರಸವನ್ನೇ ನಾನು ತಗೊಳ್ತೇನೆ. ಮಣ್ಣು ತಿಂದವನಲ್ಲ, ಮಣ್ಣಲ್ಲೇ ಬಿದ್ದಿದೆ ಆ ರಸವನ್ನ. ಅದಕ್ಕೆ ಭಗವಂತ ಏನು ಸ್ವೀಕಾರ ಮಾಡಿದ್ರು ಅದರೊಳಗಿರುವ ತನ್ನ ರಸವನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ. ಈಗಲೇ ನೀವು ಗೋಕುಲಕ್ಕೆ ಹೋದರೆ ಬ್ರಹ್ಮಾಂಡ ಘಾಟ್ ಅಂತೊಂದಿದೆ, ಬ್ರಹ್ಮಾಂಡ ಘಾಟ್ ಅಂತ. ಹೋಗಿದ್ದೀರಾ ಗೋಪುರ ಮಥುರ ವೃಂದಾವನ ಯಾತ್ರೆಗೆ? ಎಲ್ಲ ಯಾತ್ರೆಗೆ ಹೋಗಿದ್ದೀರಾ? ಮೂರು ಕಡೆ ಎಷ್ಟು ಕ್ಷೇತ್ರಗಳಿವೆ ಗೊತ್ತಾ? ಅಲ್ಲಿ ನೋಡಬೇಕಾದ ಪಾಯಿಂಟ್ಗಳು ಎಷ್ಟಿವೆ ಗೊತ್ತಾ? 156. ನಾವು 15 ದಿವಸ ಅಲ್ಲಿದ್ದು ಸಂಜೆಯೆಲ್ಲ ಬೆಳಿಗ್ಗೆ ಎಲ್ಲ ಭಾಗವತ, ಸಂಜೆಯೆಲ್ಲ ತಿರುಗಾಡೋದು ಇಟ್ಟುಕೊಂಡ್ರೆ ಎಲ್ಲ ಸೇರಿಕೊಂಡು ನಾವು 56 ಸ್ಥಳಗಳು ಮಾತ್ರ ಕವರ್ ಮಾಡಲಿಕ್ಕಾಯಿತು. ಮಿಕ್ಕದು ಮಾಡಲಿಕ್ಕಾಗಿಲ್ಲ ನಮಗೆ. ಅದಕ್ಕೆ ಅಲ್ಲಿ ಬ್ರಹ್ಮಾಂಡ ಘಾಟ್ ಅಂತ ಕೃಷ್ಣ ಬಾಯಲ್ಲಿ ಜಗತ್ತನ್ನ ತೋರಿದ ಜಾಗ ಅಂತನ್ನ ಹೇಳ್ತಾರೆ. ಆ ರೀತಿಯಲ್ಲಿ ಕೃಷ್ಣ ಬಾಯಿ ತೆಗೆದಾಗ ಆಕೆ ಏನೇನು ನೋಡಿದ್ದು ಅಂದರೆ ಹೇಳ್ತಾರೆ, ಬರೇ 14 ಲೋಕಗಳು ಇಷ್ಟು ಮಾತ್ರ ಅಲ್ಲ, ಆಕೆ ಇಂದ್ರಿಯಗಳನ್ನು ನೋಡಿದ್ಲಂತೆ. ಇಂದ್ರಿಯಗಳು ಕಣ್ಣಿಗೆ ಕಾಣಿಸಲ್ಲ, ಇಂದ್ರಿಯಗಳು ನೋಡಿದ್ಲು. ಜೀವ ಸಂಘ, ಜೀವರನ್ನು ನೋಡಿದ್ರು ಅಂದ್ರೆ ಅಂತ ಅಂತರ್ದೃಷ್ಟಿಯನ್ನ ಕೊಟ್ಟ ಭಗವಂತ, ಪೂರ್ಣಾನುಗ್ರಹ ಮಾಡಿದ ಆಕೆಗೆ ಅಂತ ಹೇಳಿದ್ರು. ಆ ರೀತಿಯಲ್ಲಿ ಕೃಷ್ಣ ಆಕೆ ಕೈಗೆ ಸಿಕ್ಕ, ಹೊರಳಿಗೆ ಕಟ್ಟಿಸಿಕೊಂಡ, ಇನ್ನು ಇವನು ಎಲ್ಲಿಗೆ ಹೋಗಲ್ಲ ಅಂತ ತಿಳ್ಕೊಂಡು ತನ್ನ ಕೆಲಸದಲ್ಲಿ ತಾನು ಹೋದರೆ ಕೃಷ್ಣ ತನ್ನ ಕೆಲಸ ತಾನು ಮಾಡಲಿಕ್ಕೆ ಶುರು ಮಾಡುತ್ತಾ ಇದ್ದಾನೆ. ಕಿತ್ತಲಲ್ಲಿ ಎರಡು ಮತ್ತಿ ಗಿಡಗಳು, ಅರ್ಜುನ ವೃಕ್ಷ ಅಂತಾರೆ ಅದನ್ನು, ಮತ್ತಿ ಗಿಡ ಅಂತಾರೆ. ಆ ಮತ್ತಿ ಗಿಡದ ಹತ್ರ ಹೋಗ್ತಾ ಇದ್ದಾನೆ. ಹಳೇ ಗಿಡ, ತುಂಬಾ ದೊಡ್ಡ ಗಿಡಗಳಿವೆ. ಆ ಗಿಡಗಳ ಮಧ್ಯೆ ತಾನು ತೂರಿಕೊಂಡ ಒರಳನ್ನು ಒಳಗೆ ಸೆಳೆದ. ಒರಳು ಸೀದಾ ಹೋಗ್ತಾ ಇರೋದು, ಅವನು ಹೋದ ಮೇಲೆ ಅಡ್ಡ ತಿರುಗ್ತಾ ಇದೆ. ಅಡ್ಡ ತಿರುಗಿದ ಕೂಡಲೇ ತಿರಶ್ಚೀನಃ ಅಂತ ಹೇಳ್ತಾರೆ, ಅಡ್ಡ ಬಿತ್ತು. ಸೆಳೆದ ಕೂಡಲೇ ಎರಡೂ ಗಿಡಗಳು ಮುರಿದು ಬೀಳುತ್ತಾ ಇವೆ ಆತನ ಬಲ ಮುಂದೆ. ಜಗತ್ತನ್ನೇ ಚೂರು ಚೂರು ಮಾಡಿರುವ ಮಹಾಶಕ್ತ ಎರಡು ಗಿಡಗಳನ್ನ ಬೀಳು ಹಾಕುವುದು ಏನ್ ಆಶ್ಚರ್ಯ ಅಂದ್ರು. ಸರಿ, ಬಿದ್ದ ಕೂಡಲೇ ಅದರೊಳಗಿಂದ ಇಬ್ಬರು ಬರ್ತಾ ಇದ್ದಾರೆ, ಮಣಿಗ್ರೀವ ನಲಕೂಬರ ಅಂತ. ಯಕ್ಷರಾಜನ ಮಕ್ಕಳು ಶಾಪಕ್ಕೆ ತುತ್ತಾಗಿದ್ರು. ಏನು ಶಾಪ? ಆ ಕಥೆಯನ್ನ ಕೇಳುತ್ತಾರೆ. ಧನದ ಅಂದರೆ ಯಕ್ಷರಾಜನ ಮಕ್ಕಳಾಗಿದ್ದು ರುದ್ರದೇವರ ಅನುಚರರಾಗಿರ್ತಾರೆ. ತುಂಬಾ ಸಂಪತ್ತು, ಅದರಿಂದಾಗಿ ಮದದಿಂದ ತಮ್ಮ ಹೆಂಡತಿಯರು ಎಲ್ಲ ಸಖಿಯರಿಂದ ಕೂಡಿಕೊಂಡು ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಾ, ಕೈಲಾಸ ಪರ್ವತದ ಹತ್ತಿರ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಾ ನಾರದರ ಎದುರಿಗೆ ಬರ್ತಾ ಇದ್ದರೆ, ಚೂರು ಲೆಕ್ಕ ಮಾಡದೆ ಮೈ ಮೇಲೆ ವಸ್ತ್ರವಿಲ್ಲದಿದ್ದರೆ ಹಾಗೇ ಎದುರಿಗೆ ಬಂದರು. ಅವಾಗ ಹೇಳುತ್ತಾ ಇದ್ದಾರೆ, ಅಯ್ಯ ಈ ಧನದ ಮದಕ್ಕೆ ಒಂದೇ ಪರಮಾಂಜನ, ದಾರಿದ್ರ್ಯಂ ಪರಮಾಂಜನಂ. ನಿಮಗೆ ವಸ್ತ್ರವಿಲ್ಲದೆ ಎದುರಿಗೆ ಬಂದಿದ್ದೀರಲ್ವಾ, ಅದಕ್ಕೆ ವಸ್ತ್ರವಿಲ್ಲದ ಜನ್ಮ ಬರಲಿ ಅಂತ ಶಾಪ ಕೊಟ್ರು. ವಸ್ತ್ರವಿಲ್ಲದ ಜನ್ಮ ಅಂದ್ರೆ ಗಿಡ, ನಾವು ಬಟ್ಟೆ ಉಡದಿದ್ರೆ ನಗುತ್ತಾರೆ, ಗಿಡಕ್ಕೆ ಬಟ್ಟೆ ಸುತ್ತಿದ್ರೆ ನಗುತ್ತಾರೆ. ಇದೇ ಗಿಡಕ್ಕೆ ಬಟ್ಟೆ ಸುತ್ತಾ ಇದ್ದೀರಾ, ಪಶುಗಳಿಗೆ ಬಟ್ಟೆ ಸುತ್ತಿದ್ರೆ ಅದಕ್ಕೆ ಯಾಕೆ ಅಂತ ನಗುತ್ತಾರೆ. ನಮಗಲ್ಲ, ಅದಕ್ಕೆ ಬಟ್ಟೆ ಇಲ್ಲದ ಜನ್ಮ ಬರಲಿ. ಯಾಕೆ ಅಂದ್ರೆ ಜ್ಞಾನಿಗಳು ಎದುರಿಗೆ ಬರ್ತಾ ಇದ್ದರೆ ನಿರ್ಭಯದಿಂದ ಅವಮಾನ ಮಾಡುವ ಪ್ರವೃತ್ತಿ ನಿಮ್ಮಲ್ಲಿದೆ, ಅದಕ್ಕೆ ನಿಮಗೆ ಶಾಪ ಕೊಡ್ತಾ ಇದ್ದೇನೆ ಅಂತ ಕೊಟ್ಟು, ಕೊನೆಗೆ ಭಗವಂತ ನಿಮ್ಗೆ ಅನುಗ್ರಹ ಮಾಡಲಿ ಅಂತ ಕೊಟ್ರು. ಅವಾಗ ಕೃಷ್ಣ ಹೇಳ್ತಾ ಇದ್ದಾನೆ ಅವರಿಬ್ಬರಿಗೂ ಕೂಡ, ನಾರದರು ನಿಮ್ಮ ಮೇಲೆ ಪರಮಾನುಗ್ರಹದಿಂದ ಈ ರೀತಿಯಾಗಿ ಶಾಪ ಕೊಟ್ರಲ್ವಾ, ನನ್ನ ಸ್ಪರ್ಶ ಆಗಬೇಕು ನಿಮಗೆ, ನಿಮಗೆ ಪೂರ್ಣಾನುಗ್ರಹ ಆಗಲಿ ಅಂತ ಕೊಟ್ಟದ್ದಯ್ಯ ಅಂತ ಅವರಿಗೆ ಅನುಗ್ರಹ ಮಾಡಿದ್ರು. ತುಂಬಾ ದೊಡ್ಡ ಸ್ತೋತ್ರವನ್ನು ಮಾಡುತ್ತಾರವರು. ಹೇ ಸ್ವಾಮಿ, ನಮಗಿನ್ನೇನು ಬೇಡ, ಏನು ಬೇಕು ನಿಮಗೆ ಕೇಳಿ, ಏನು ಬೇಡ, ಅಚಂಚಲವಾದ ನಿನ್ನ ಸ್ಮೃತಿಯನ್ನು ಕೊಡು ಹರಿಯೇ, ಸದಾ ಕಾಲ ನಿನ್ನನ್ನೇ ನೆನೀತಾ ಇರಬೇಕು, ಅದು ಬಿಟ್ಟರೆ ಇನ್ನೊಂದು ಬೇಡ ಅಂದಾಗ ಕೃಷ್ಣ ಪೂರ್ಣ ಅನುಗ್ರಹ ಮಾಡುತ್ತಾ ಇದ್ದಾನೆ. ನನ್ನ ಭಕ್ತರಾಗಿ ನೀವು, ನಿಮಗೆ ನನ್ನ ಸ್ಮೃತಿ ಎಂದೆಂದೂ ಅಚ್ಚಳಿಯದೇ ಇರಲಿ ಅಂತ ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ದಾನೆ. ಇತ್ತ ನೋಡುತ್ತಾರೆ ಕೃಷ್ಣನತ್ರ ದೊಡ್ಡ ಶಬ್ದ, ಎರಡು ಗಿಡಗಳು ಬಿದ್ದಿವೆ. ಬಿದ್ದದ್ದನ್ನ ನೋಡಿ ಓಡಿ ಬರ್ತಾರೆ. ಆ ಗಿಡಗಳ ಮಧ್ಯೆ ಇವನು ಹೇಗಿದ್ದಾನೆ, ಬೀಳಾಕಿದ್ದ ಇವನೇ, ಅದರ ಮಧ್ಯೆ ಒರಳನ್ನ ಸೆಳೆಯುತ್ತಾ ಇದ್ದಾನಂತೆ. ಇವರಿಗೆಲ್ಲ ಆಶ್ಚರ್ಯ, ಮನೆಯಲ್ಲಿ ಇರಬೇಕಾದವನು ಒರಳು ಸಹಿತ ಇಲ್ಲೇ ಪ್ರತ್ಯಕ್ಷ ಆದ. ಈ ಗಿಡಗಳು ಬಿದ್ದರೂ ಇವನಿಗೇನು ಹಾಕಿಲ್ಲ ಯಾಕೆ, ಎಲ್ಲರಿಗೂ ಆಶ್ಚರ್ಯ. ಅಷ್ಟೊಳಗೆ ನಂದಗೋಪ ಬರ್ತಾ ಇದ್ದಾನೆ. ಯಪ್ಪ ಬದುಕಿದ್ರಲ್ಲ ನನ್ನ ಕೂಸು, ಅಷ್ಟೇ ಸಾಕು ಅಂದುಕೊಂಡು ಆ ಒರಳಿಂದ ಬಿಡುಗಡೆ ಮಾಡಿ ಅಪ್ಪಿಕೊಳ್ತಾ ಇದ್ದಾನೆ. ಅವನಿಗಾಗಿ ಜಪ ಪಾರಾಯಣ ಎಲ್ಲ ಶುರು ಮಾಡುತ್ತಾ ಇದ್ದಾನೆ. ಒಂದೊಂದು ಸಲ ಯಾರೋ ಬರೋದು, ಜಪ ಪಾರಾಯಣ ಶುರು ಮಾಡೋದು, ಈ ಥರ ಆಗ್ತಾ ಇದೆ. ಈ ಥರ ಅವರೆಲ್ಲರ ಮನಸ್ಸನ್ನ ಕದೀತಾ ಇದ್ದಾನೆ ಕೃಷ್ಣ. ಇದರಲ್ಲಿ ಬಾಲಲೀಲೆ ನಡೆದಾಗ ಪೂತನ ಶಕಟಾಸುರ ಆದ ಮೇಲೆ ಒಬ್ಬ ದೈತ್ಯ ಬಂದಿದ್ದ. ಯಾಕೆ, ಅವರೆಲ್ಲ ನಮ್ಮ ಶರೀರದಲ್ಲೇ ಇದ್ದಾರೆ. ಶಕಟಾಸುರ ಅಂದ್ರೆ ದೇವರಕ್ಕಿಂತ ಪದಾರ್ಥದ ಮೇಲೆ ಮೋಹ ಜಾಸ್ತಿ. ಮನೆ ಕಟ್ಟಿರ್ತಾರೆ, ಒಂದು ಮನೆ ಹೋಗಿದ್ದೆ, ಗೃಹ ಪ್ರವೇಶ ಅಂತ ಕರೆದಿದ್ರು, ಹೋದ್ರೆ ದೇವರ ಮನೆ ಕಾಣಿಸ್ತಾ ಇಲ್ಲ, ಎಲ್ಲ ಇದೆ, ಬಾತ್ರೂಮ್ ದೊಡ್ಡದಿದೆ, ಏನು ನಮ್ಮ ಬೆಡ್ರೂಮ್ ಅಷ್ಟು ದೊಡ್ಡದಿದೆ, ಬಾತ್ರೂಮು ಎಲ್ಲ ಇದೆ, ಏನಪ್ಪ ಬಹಳ ಚೆನ್ನಾಗಿದೆ, ದೇವರ ಮನೆ ಅಂದ್ರೆ ಕೊನೆ ದೇವರ ಮನೆಯಾ ಕಾಣಿಸಿಲ್ವಾ? ಇಹೋ ಎಲ್ಲಿ ಹುಡುಕ್ತೇನೆ ಕಾಣಿಸಿಲ್ಲಪ್ಪ. ಎಲ್ಲಿದೆ ಅಂದ್ರೆ ಸ್ಟೈರ್ ಕೇಸ್ ಕೆಳಗೆ ಆ ಟ್ರಯಾಂಗಲ್ ಶೇಪ್ ಇರುತ್ತಲ್ಲ ಅಲ್ಲಿ. ಮನೆ ಮುಂದೆ ಬೋರ್ಡು, ನಾಯಿಗಳಿವೆ, ಇರೋದು ಒಂದೇ ನಾಯಿಯೇ, ಅಲ್ಲಿ ಹಾಕಿದ್ದು ಬಹುವಚನ, ನಾಯಿಗಳು ಇವೆ ಅಂತ. ಯಾಕೆ ಅದ್ರ ಜೊತೆಗೆ ಸೇರ್ಕೊಂಡು ಇವರು ಅದೇ ತರ ಆಗಿರ್ತಾರೆ. ಅದರ ಜೊತೆಗೆ ಊಟ, ಅದರ ಜೊತೆಗೆ ಪಾಠ, ಅದರ ತಿರುಗಾಟ. ವಾಕಿಂಗ್ ಯಾಕೆ ಬರಲಿಲ್ಲ ಅಂದ್ರೆ ನಾಯಿಗೆ ಟಚ್ ಚೆನ್ನಾಗಿಲ್ಲ ಅಂತ, ನಾಯಿನ ಮೈ ಹುಷಾರಿಲ್ಲ ಅದಕ್ಕೆ ವಾಕಿಂಗ್ ಬರಲಿಲ್ಲ. ಈ ಪ್ರಾರಬ್ಧ ಬಂದಿದೆ. ದೇವರಿಗೆ ಆ ಸ್ಟೈರ್ ಕೇಸ್ ಕಳೆದ ಕೊಟ್ಟಿದ್ದಾರೆ. ನಾಯಿಗೆ ಒಳ್ಳೆ ಮನೆ, ಅದಿರ್ಲಿಕ್ಕೇನೆ ಚಿಕ್ಕ ಏನು ಡಾಗ್ ಹಟ್ಟ ಪೆಟ್ ಹಟ್ಟ ಯಾವುದು ಗೊತ್ತಿಲ್ಲ, ಅದನ್ನು ಇಟ್ಟು ಅದಕ್ಕೆ ಏನು ಹಾಸಿಗೆ ಅದೆಲ್ಲ ಇದೆ. ದೇವರಿಗೆ ನೋಡಿದ್ರೆ ಆ ಕಳಾಗ ಹಾಕಿದ್ದಾರೆ. ಮತ್ತೆ ಇದು ಶಕಟಾಸುರನ ಕೆಲಸವೇ ಆಗಿದೆ. ಇನ್ನೊಬ್ಬ ಬಂದಿದ್ದ ಮಹಾನುಭಾವ ಯಾರು ಅಂದ್ರೆ ಅದು ಪ್ರಧಾನವಾದ್ದರಿಂದ ಮತ್ತೂ ನೆನಪು ಮಾಡಿ ಹೇಳ್ತಾ ಇದ್ದೇನೆ. ಕೃಷ್ಣ ತಾಯಿ ಮಡಿಲಲ್ಲಿದ್ದು ಚೂರು ಭಾರ ಆದ. ಅಯ್ಯೋ ಯಾಕೆ ಇವರಿಷ್ಟು ಭಾರ ಆದ ಅಂತ ಕೆಳಗೆ ಇಟ್ಟು ಅವನನ್ನು ಮಲಗಿಸಿ ಹೋದಾಗ ಹಗುರಾದ. ಸುಂಟರ ಗಾಳಿ ಬಂತು, ಎಬ್ಬಿಸಿಕೊಂಡು ಹೋಯಿತು. ಬಂದವನೇ ತೃಣ ಆವರ್ತ, ಅವನನ್ನು ಕೊಂದ. ಅಲ್ಲಿ ಎಲ್ಲಿಗೆ ನಮ್ಮಲ್ಲಿದ್ದಾನ ತೃಣಾವರ್ತ? ಏನು ಮಾಡುತ್ತಾನೆ? ಎದುರಿಗಿದ್ದ ವ್ಯಕ್ತಿಗಳನ್ನ ಹುಲ್ಲಿನಂತೆ ನೋಡುವ ದೃಷ್ಟಿ ಕೊಡುತ್ತಾನೆ. ಯಾರು ಕಂಡ್ರು ಇವ್ರು ನನಗಿಂತ ಬಹಳ ಕಡಿಮೆ, ಯಾರು ಕಂಡ್ರು ನನಗಿಂತ ಬಹಳ ಕಡಿಮೆ. ಅದು ಹಾಡುಗಾರಿಕೆ ಇರ್ಬೋದು, ಅಯ್ಯೋ ಯಾರು ಹಾಡಿಡಿದ್ರು ನನ್ನಷ್ಟು ಹೇಳಲಿಕ್ಕಿಲ್ಲ ಅಂತ ಕಾಣುತ್ತೆ. ಈ ತರ ತಲೆಯಲ್ಲಿ ಭಾವನೆ, ಯಾರ್ಯಾರ ಸೆಕ್ಷನ್ ಅಲ್ಲಿ ಅವರವರಿಗೆ ಕೊಡುತ್ತಾನೆ. ಈ ರೀತಿ ದೈತ್ಯರ ಪಟ್ಟಿ ಎಲ್ಲಾ ಬರ್ತಾ ಇದೆ. ಸರಿ, ಇಷ್ಟೆಲ್ಲ ನಡೆದ ಮೇಲೆ ಅಲ್ಲಿರುವಂತ ಉಪನಂದ ಅಂತ ಆ ಗೋಕುಲದಲ್ಲಿರುವಂತಹ ವೃದ್ಧ, ಆತ ಹೇಳ್ತಾ ಇದ್ದಾನೆ, ಇಲ್ಲೆಲ್ಲ ಬೇಡ, ನಾವು ವೃಂದಾವನಕ್ಕೆ ಹೋಗೋಣ, ಗೋಕುಲದಿಂದ ವೃಂದಾವನಕ್ಕೆ ಹೋಗೋಣ, ಇಲ್ಲಿ ಉತ್ಪಾತಗಳು ಜಾಸ್ತಿ ಇವೆ ಅಂತ ಹೇಳಿದಾಗ ಎಲ್ಲರೂ ಸರಿ ಅಂತ ಹೇಳ್ತಾ ಇದ್ದಾರೆ. ಹರಿವಂಶದಲ್ಲಿ ಬೇರೆ ಬರುತ್ತೆ, ಕೃಷ್ಣನೂ ಹೇಳಿದ ಹೋಗೋಣ ಅಂತ. ಕೆಲವರು ಒಪ್ಪಿಲ್ಲ, ಯಾವಾಗೂ ನಮ್ಮಲ್ಲಿ ಮಧ್ವಾಚಾರ್ಯ ಎರಡು ಬೆರಡು ತೋರಿಸ್ತಾರೆ, ಯಾವುದರಲ್ಲೂ ಒಮ್ಮತ ನಮಗಿರಲ್ಲ. ಏಕಾದಶಿ ಮೊದಲುಕೊಂಡು ಎಲ್ಲದರಲ್ಲೂ ಎರಡೇ, ಎಲ್ಲ ಎರಡು ಇಲ್ಲ ಮೂರು ಆಗಿಲ್ಲ ಸದ್ಯಕ್ಕೆ, ಎರಡಕ್ಕೆ ನಿಂತಿದೆ ದೇವರ ದಯ. ಸರಿ, ಆದರೆ ವಿಶೇಷವಾಗಿ ಕೃಷ್ಣನೂ ಹೇಳಿದ ಸೆಕೆಂಡ್ ಪಾರ್ಟಿ ಒಪ್ಪಿಲ್ಲ, ನಾವು ಬರಲ್ಲ ಅಂದರು. ಅದಕ್ಕೆ ಸ್ವಾಮಿ ತನ್ನ ಮೈಯಿಂದಲೇ ತೋಳಗಳನ್ನು ಸೃಷ್ಟಿ ಮಾಡಿದ. ಒಂದೊಂದು ತೋಳಕ್ಕೂ ಶ್ರೀವತ್ಸ ಚಿಹ್ನೆ ಇತ್ತು. ತೋಳಗಳಿಂದ ಹೆದರಿಸಿದ, ಎಲ್ಲರೂ ಬರ್ತೇವೆ ಅಂತ ಕರ್ಕೊಂಡು ಹೊರಟ. ಪುರಾಣ ತುಂಬ ಚೆನ್ನಾಗಿರುತ್ತೆ ಆ ಕಾನ್ಸಂಟ್ರೇಟೆಡ್ ಆಗಿ ಕೇಳಿದ್ರೆ. ಅಲ್ಲ, ಒಂದು ಮನೆ ಶಿಫ್ಟ್ ಮಾಡಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ, ಅದು ಲಕ್ಷಾಂತರ ಜನ ಎಲ್ಲರೂ ಸೇರಿಕೊಂಡು ಶಿಫ್ಟ್ ಆಗಬೇಕಾದ್ರೆ ಹೇಗಿರುತ್ತೆ, ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಗೊತ್ತಾ? ಎಲ್ಲ ಬಂಡಿಗಳನ್ನ ಕಟ್ಟಿದ್ದಾರೆ ಮುದುಕರು, ಎಲ್ಲ ಪದಾರ್ಥಗಳು ಬಂಡಿಗಳಲ್ಲಿ ಹಾಕಿದ್ದಾರೆ. ನಡ್ಕೊಂಡು ಹೋಗೋರೆಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ. ಮುಂದೆ ಎಲ್ಲ ವಾದ್ಯಗಳು ಬಾರಿಸ್ತಾ ಹೋಗ್ತಾ ಇದ್ದಾರೆ. ನಂತರ ಅವರ ಮುಂದೆ ಬಿಲ್ಲು ಬಾಣ ಹಿಡ್ಕೊಂಡು ರಕ್ಷಣೆ ಮಾಡುವವರು ಮುಂದೆ ಹಿಂದೆ ನಿಂತಿದ್ದಾರೆ. ಇವರೆಲ್ಲ ಕರ್ಕೊಂಡು ಹೋಗ್ತಾ ಇದ್ರೆ ಆಕಳುಗಳು, ಲಕ್ಷಾಂತರ ಆಕಳು ಮುಂದೆ ಹೋಗ್ತಾ ಇವೆ. ಇವರು ಬೆಳೆಸಿಕೊಂಡ ಪಕ್ಷಿಗಳು ಇವರ ತಲೆ ಮೇಲೆ ಕೂತು ಬರ್ತಾ ಇವೆ ಅಂತ. ಆ ತರ ಎಲ್ಲರೂ ಹಾಡು ಹೇಳುತ್ತಾ ಹೋಗ್ತಾ ಇದ್ದಾರೆ. ಮಧ್ಯಾಹ್ನ ಕಾಲ, ತಲೆ ಸುಡ್ತಾ ಇದೆ, ಕಾಲು ಸುಡ್ತಾ ಇದೆ. ಅಂತಹ ಕಾಲಕ್ಕೆ ಕೃಷ್ಣ ಮುರಳಿ ಗಾನ ಮಾಡಿದ. ಹೇಗೆ ಕೂತಿದ್ದ ಅಂದರೆ ಅವರೆಲ್ಲರೂ ಮುಂದಕ್ಕೆ ಹೋಗ್ತಾ ಇದ್ದರೆ ಗಾಡಿಯಲ್ಲಿ ಹಿಮ್ಮುಖವಾಗಿ ಕೂತಿದ್ದಾನೆ, ಜಟಕಾದಲ್ಲಿ ಕೊಡ್ತಿರಲ್ಲ ಆ ಥರ ಕೂತಿದ್ದಾನೆ. ಇಬ್ಬರು ಬಲರಾಮ ಕೃಷ್ಣರು ಕಾಲು ಎರಡನ್ನ ಅಲಗಾಡಿಸ್ತಾ ಇದ್ದಾರೆ, ಒಳ್ಳೆ ಮುರಳಿ ಗಾನ ಮಾಡ್ತಾ ಇದ್ದಾರೆ. ಅವರನ್ನು ನೋಡ್ತಾ ಎಲ್ಲರ ಬಿಸಿಲು ತಾಪವೇ ಮರೆತು ಹೋದರು. ಅವಾಗ ಹೇಳ್ತಾರೆ, ಬಿಸಿಲು ತಾಪ ಇತ್ತೋ ಇಲ್ಲವೋ, ಇವರಿಗೆ ಆ ಕೃಷ್ಣನ ಮುರಳಿಗಾನ ಕೇಳುವವರಿಗೆ ಬಿಸಿಲು ತಾಪವೇ ಇರಲಿಲ್ಲ. ಅದು ಹೇಗ್ರಿ ಸಾಧ್ಯ? ಬಿಸಿಲು ಎಲ್ಲ ಕಡೆ ಒಂದೇ ತಾನೆ ಅಂದರೆ ಹೇಳ್ತಾರೆ, ರಾಘವೇಂದ್ರ ಸ್ವಾಮಿಗಳ ಜೊತೆಗೆ ಸಂಚಾರಕ್ಕೆ ಕಾಲ್ನಡಿಗೆಯಲ್ಲಿ ತುಂಬಾ ಜನ ಶಿಷ್ಯರು ಹೊರಟಿದ್ರೆ ಅದರಲ್ಲಿ ಒಬ್ಬನ ಶಿಷ್ಯನ ಹೆಂಡತಿ ಗರ್ಭಿಣಿ ಬರಬೇಡಮ್ಮ ಅಂದ್ರೆ ಇಲ್ಲ ಗುರುಗಳಿಂದ ನಾ ಬರ್ತೇನೆ ಅಂತ ಹೊರಡುತ್ತಾಳೆ. ಹೊರಟಾಗ ಮಾರ್ಗ ಮಧ್ಯದಲ್ಲಿ ತುಂಬಾ ವೇದನೆ ಆಗುತ್ತೆ. ಅವಾಗ ಬಿಸಿಲು ಎಲ್ಲ ಸುಡ್ತಾ ಇದೆ. ರಾಯರು ತಮ್ಮ ಶಾಟಿಯನ್ನ ಗಾಳಿಯಲ್ಲಿ ಬೀಸ್ತಾರೆ. ಬೀಸಿದರೆ ಆಕೆ ಎಷ್ಟರವರೆಗೆ ಬೇಕೋ ಅಷ್ಟರ ಪರ್ಯಂತ ಮೇಘದಂತೆ ಶಾಟಿ ನಿಂತು ಬಿಡುತ್ತೆ, ತಂಪಾಗಿ ಬಿಡುತ್ತೆ ಭೂಮಿಯೆಲ್ಲ. ಇದನ್ನ ಜಗನ್ನಾಥದಾಸರೇ ವರ್ಣನೆ ಮಾಡುತ್ತಾರೆ. ಅದ್ಭುತವಾದ ಮಹಿಮಾ ನಮ್ಮ ಗುರುರಾಜರದ್ದು ಅಂತ ಹೇಳುತ್ತಾರೆ. ಗುರುರಾಜರಿಗೆ ಇಷ್ಟು ಮಹಿಮಾ ಇದ್ರೆ ಅವರಪ್ಪ ಸ್ವಾಮಿಗಷ್ಟಿರಬೇಕ್ರಿ. ಮುರಳಿಗಾನದಿಂದ ಎಲ್ಲರಿಗೂ ತಂಪನ ಮಾಡುತ್ತಾ ಇದ್ದಾನೆ. ಎಲ್ಲರೂ ಬಂದ್ರು ವೃಂದಾವನಕ್ಕೆ ಬರ್ತಾ ಇದ್ದಾರೆ. ವೃಂದಾವನ ನೋಡಿದ್ದೀರಾ? ಬಹಳ ಚೆನ್ನಾಗಿರುತ್ತೆ, ಅದ್ಭುತವಾದ ಜಾಗ. ನಾಳೆ ಬುಕ್ ಮಾಡಿಕೊಳ್ಳಿ, ಮೂರು ಕಡೆ ಹೋಗಿ ಬರಬೇಕು ನೀವು. ಅಷ್ಟು ಚೆನ್ನಾಗಿದ್ದಾರೆ. ನಮಗಾದರೆ ತಪ್ಪಿದ್ದಲ್ಲ ಮತ್ತು ನಮ್ಮ ಮನೆಗೆ ಬರಬೇಕು ಅಂತ ಬಾಧೆಯಿಂದ ಬಂದುವು, ತುಂಬಾ ಬಾಧೆಯಿಂದ ಬಂದುವು. ಅಲ್ಲೇ ಇದ್ದು ಬಿಟ್ರೆ ಚೆನ್ನಾಗಿರುತ್ತೆ, ಈ ಸಂಸಾರ ಕಟ್ಟಿಕೊಂಡಿದ್ದೀವಿ ಹಿಂದೆ ಹೋಗ್ಬೇಕಲ್ಲ ಅಂತ. ನಾನು ಮಾತ್ರ ಅಲ್ಲ, ಬಂದ ಪ್ರತಿಯೊಬ್ಬರಿಗೂ ಅದೇ ಭಾವನೆ. ಅಪ್ಪ ಎಷ್ಟು ಚೆನ್ನಾಗಿದೆ, ಇಲ್ಲೇ ಇರಬೇಕು ಅಂತ. ಆ ರೀತಿಯಲ್ಲಿ ವೃಂದಾವನಕ್ಕೆ ಬಂದಿದ್ದಾರೆ. ಎಲ್ಲ ಗಾಡಿಗಳನ್ನು ನಿಲ್ಲಿಸಿದ ರೀತಿಯನ್ನು ಹೇಳುತ್ತಾರೆ. ಅರ್ಧ ಚಂದ್ರಾಕೃತಿಯಲ್ಲಿ ಗಾಡಿಗಳನ್ನು ನಿಲ್ಲಿಸಿದ್ದಾರಂತೆ. ನಂತರ ಒಂದು ಕಡೆ ದೊಡ್ಡವರೆಲ್ಲ ಮನೆಗಳನ್ನ ಕಟ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಅದೆಲ್ಲ ಟೆಂಪರರಿ ಹೌಸ್ ಅಲ್ಲ, ಅವ್ರದ್ದು ಪರ್ಮನೆಂಟ್ ಹೌಸ್ ಯಾವುದೂ ಇಲ್ಲ. ಗೊಲ್ಲರು ಅದಕ್ಕೆ ಹುಲ್ಲಿನಿಂದ ಆದ್ಮೇಲೆ ಬಿದಿರಿನಿಂದ ಎಲ್ಲ ಕಟ್ತಾ ಇದ್ದಾರೆ. ದೊಡ್ಡವರು ಮನೆ ಕಟ್ತಾ ಇದ್ರೆ ಚಿಕ್ಕವರು ಕೆಲಸ ಏನ್ ಮಾಡಬೇಕು? ನಮ್ಮ ಮನೆಗಳಲ್ಲೇ ಶಿಫ್ಟಿಂಗ್ ಅಂತ ಮಾಡ್ತಾರೆ. ಮನೆ ಶಿಫ್ಟಿಂಗ್ ಅಂತ ಮಾಡಿದಾಗ ಒಂದು ಪ್ರಧಾನವಾದ ಘಟ್ಟ ಇರುತ್ತೆ, ಅಟ್ಟದ ಮೇಲಿನ ಪಾತ್ರೆ ಇಳಿಸೋದು. ಆ ಅಟ್ಟದ ಮೇಲೆ ಪಾತ್ರೆ ಇರುತ್ತೆ, ಅದು ನಾವು ಜನ್ಮದಲ್ಲಿ ಬಳಸಲ್ಲ, ಅದಕ್ಕೆ ಅಟ್ಟದ ಮೇಲೆ ಇಟ್ಟಿರ್ತೇವೆ. ಒಬ್ಬರು ಕೊಡ್ಲಿಕ್ಕೆ ಮನಸ್ಸು ಬರಲ್ಲ, ಅದರೊಂದು ಸ್ಪೂನ್ 50 ಸ್ಪೂನ್ ಇರುತ್ತೆ, ಒಂದು ಕೊಡ್ಲಿಕ್ಕೆ ಹೋದ್ರೆ 15 ರೂಪಾಯಿ ಕಾಣಿಸ್ತಾ ಇರುತ್ತೆ. ಛೇ, ಮತ್ತೆ ಯಾರಿಗೆ ಕೊಡಬೇಕು ಅಂತ ಒಳಗಾಗೋದು. ಬಳಸೋದಂತೂ ಇರೋದಿಲ್ಲ. ಅದರಲ್ಲಿ ಅಜ್ಜ ಮುತ್ತಜ್ಜ ಅವರು ಕೊಟ್ಟ ಹಿತ್ತಾಳಿ ಪಾತ್ರೆಗಳೆಲ್ಲ ಇರುತ್ತೆ. ಇಳಿಸಿದ್ರೆ ತಿಂಗಳಿಗೆ 10 ಕೆಜಿ ಹುಣಸೆ ಹಣ್ಣು ಬೇಕಾಗುತ್ತೆ. ಅದಕ್ಕದು ಮೇಲೆ ಇಟ್ಟು ಮತ್ತೆ ಸ್ಟೀಲ್ ಪಾತ್ರೆ ಬಳಸೋದು ಹೌದಾ? ಆ ಅಟ್ಟವನ್ನ ಇಳಿಸಿದಾಗ ಹಳೇ ವಸ್ತುಗಳೆಲ್ಲ ಹೊರಬಿಡ್ತಾ ಇರುತ್ತೆ. ಈ ಮಕ್ಕಳಿದ್ರೆ ಕಿತ್ತಿ ಕಿತ್ತಿ ತಗೊಂಡು ಹೋಗ್ತಾ ಇರ್ತಾರೆ, ಅವು ಹಿಡಿಲಾರದೆ ಒದ್ದಾಡಬೇಕು. 1, 2, 3 ಮಕ್ಕಳಿದ್ರೆ ಹೀಗಿದ್ರೆ ಏನ್, 100+ ಜನ ಮಕ್ಕಳಿದ್ದಾರೆ, ಎಲ್ಲವನ್ನ ಕಿತ್ತಿ ಕಡೆಸತಾ ಇದ್ರೆ ಕೃಷ್ಣನಿಗೆ ಹೇಳಿದ್ರಂತೆ ಯಶೋಧಾದೇವಿ, ಕೃಷ್ಣ ಈ ಗುಂಪನ್ನೆಲ್ಲ ಕರ್ಕೊಂಡು ಎಲ್ಲಿಗಾದ್ರೂ ಹೋಗೋ. ಸರಿ, ಎಲ್ಲರನ್ನ ಕರ್ಕೊಂಡು ನೋಡಿದ್ರು, ಎಲ್ಲಿಗೆ ಹೋಗೋಣ, ಈ ದೊಡ್ಡವರ ತಂಟೆ ಬೇಡ, ನಮ್ಮ ಪಾಡಿಗೆ ನಾವು ಹೋಗೋಣ ಅಂತ ಹೋದ್ರು. ನೋಡ್ತಾರೆ, ದೊಡ್ಡ ವಟವೃಕ್ಷ, ಭಾಂಡೀರ ವಟವೃಕ್ಷ ಅಂತ, ಈಗಲೂ ಅದರ ಶಾಖೆಯನ್ನ ಬದುಕೇ ಇದೆ. ಆ ಭಾಂಡೀರ ವಟವೃಕ್ಷದ ಹತ್ರ ಬರ್ತಾ ಇದ್ದಾರೆ. ಎಲ್ಲರೂ ಆಟಗಳನ್ನ ಆಡತಾ ಇದ್ದಾರೆ. ವಿಶೇಷವಾಗಿ ಕೃಷ್ಣ ಎಲ್ಲರಿಂದ ಕೂಡಿಕೊಂಡು ಆ ಆಟಗಳು ಏನೇನು ಆಡಿದ ಎಂಬುದನ್ನ ಚೆನ್ನಾಗಿ ಹೇಳುತ್ತಾರೆ. ಸರಿ, ಇಷ್ಟಾದ ಕೂಡಲೇ ಕೃಷ್ಣ ಚೂರು ದೊಡ್ಡವನಾದ. ಎಷ್ಟು ದೊಡ್ಡವನಾದ ಅಂದ್ರೆ ಕರುಗಳನ್ನ ಕಾಯುವಷ್ಟು ದೊಡ್ಡವನಾದ. ಕರುಗಳನ್ನ ಕಾಯ, ಯಾಕಂದ್ರೆ ಆಕಳ ಹಿಂದೆ ಇವನು ಇಷ್ಟೇ ಇದ್ರೆ ಆಕಳಲ್ಲಿ ಇವನು ಒದ್ದು ಹೋಗುತ್ತೆ. ಅದಕ್ಕೆ ಕರು ಆದರೆ ಕರುಗಳಿಗೆ ತಕ್ಕ ಹೈಟಲ್ಲಿ ಇವನಿದ್ದಾನೆ. ಇವನ ಹಿಂಡನ್ನೆಲ್ಲ ಕರುಗಳು ಸಪರೇಟ್ ಆಗಿ ಕಳಿಸಿಕೊಡ್ತಾ ಇದ್ದಾರೆ. ಕರುಗಳನ್ನ ಕಾಯಲಿಕ್ಕೆ ಹೊರಟಿದ್ದಾನೆ. ಅದಕ್ಕೆ ದಾಸರು ಒಂದು ಹಾಡು ಮಾಡಿದ್ದಾರೆ ಅಂತ ಕಾಣುತ್ತೆ. ಕಾದನ ವತ್ಸವ ಹರಿ ಕಾದನ, 1 ತಿಂಗಳ ಕರುಗಳು ಇಂದಿರೇಶ ಮೇಯಿಸಲು 1 ವರ್ಷ ಕರುಗಳಂತೆ ಆನಂದದಿಂದ ಬೆಳೆದವು. ಅಷ್ಟೇ ಅಲ್ಲ, ನಮಗೊಂದು ಚಿಕ್ಕ ಚೈನ್ ಹಾಕೊಳ್ಳಿಕ್ಕೆ ಇಲ್ಲ ಇವಾಗ. ದನ ಕರುಗಳ ಕೊರಳಲಿ ಕನಕ ರಜತ ಸರಪಳಿ, ಸರಪಳಿಗಳು ಇರುವಂತೆ ಬಂಗಾರದ್ದು ಅಂದ್ರೆ ಇವಾಗ ಅಟ್ಟು ಬಹಳ ಚೀಪ್ ಆಗಿತ್ತ, ಅವಾಗೂ ಕಾಸ್ಟ್ಲಿಯೇ. ಆದ್ರೆ ಕಳಿಸಿದ್ದು ಯಾರು ಗೊತ್ತಾ, ಕೃಷ್ಣನಿಗಾಗಿ ಇಂದ್ರ ದೇವರು ವಿಶೇಷ, ಪ್ರತಿಯೊಂದು ಆಕಳ ಕೊರಳಲ್ಲಿ ಸರಪಳಿಗಳಿರಬೇಕು ಅಂತ ಬಂಗಾರದ ಸರಪಳಿಗಳನ್ನ ಇಂದ್ರ ದೇವರು ಕಳಿಸಿದರಂತೆ. ಆ ರೀತಿಯಲ್ಲಿ ಆ ಕರುಗಳನ್ನೆಲ್ಲ ಕರ್ಕೊಂಡು ಸ್ವಾಮಿ ಹೊರಡ್ತಾ ಇದ್ದಾನೆ. ಕರುಗಳನ್ನ ಕರ್ಕೊಂಡು ಹೊರಟಾಗ ಕರುಗಳ ಮಧ್ಯದಲ್ಲೇ ಒಬ್ಬ ದೈತ್ಯ ಬರ್ತಾ ಇದ್ದಾನೆ, ವತ್ಸಾಸುರ ಅಂತ. ಕರುವಿನ ರೂಪದಲ್ಲೇ ಬರ್ತಾ ಇದ್ದಾನೆ. ಕೃಷ್ಣ ಬಲರಾಮನಿಗೆ ತೋರತಾ ಇದ್ದಾನೆ, ನೋಡು ವತ್ಸಾಸುರ ಬರ್ತಾ ಇದ್ದಾನೆ ಅಂತ. ಅವನ ಎರಡೂ ಹಿಂದಿನ ಕಾಲನ್ನ ಹಿಡಿದು ಮೇಲಕ್ಕೆತ್ತಿ ತಿರುಗಾಡಿಸಿ ಕೊಂದು ಬಿಡ್ತಾ ಇದ್ದಾನೆ. ವತ್ಸಾಸುರ ಅಂದ್ರೆ ಯಾರು ಅಂದ್ರೆ, ವೇದವನ್ನ ಗೋ ಅಂತ ಕರೀತಾರೆ, ಆಕಳು ಅಂತ ಕರೀತಾರೆ, ಅಥವಾ ಒಳ್ಳೆ ಮಾತನ್ನ ಗೋ ಅಂತ ಕರೀತಾರೆ. ಅದಕ್ಕೆ ತಪ್ಪಾದ ಅರ್ಥವನ್ನ ಬರೆದರೆ ಅವರನ್ನ ವತ್ಸಾಸುರರು ಅಂತ ಕರೀತಾರೆ. ಅದು ಯಾವುದಕ್ಕಾದರೂ ಆಗಿರಬಹುದು, ದಾಸ ಸಾಹಿತ್ಯದ ಮಾತಾಗಿರಬಹುದು, ವ್ಯಾಸ ಸಾಹಿತ್ಯದ ಮಾತಾಗಿರಬಹುದು, ಆ ಮಾತಿಗೆ ಆ ಬರದವರ ಅರ್ಥ ಅಲ್ಲದೆ ಇವರು ಬೇರೆ ಅರ್ಥವನ್ನೇ ಬರೆದರೆ ಅವರನ್ನು ವತ್ಸಾಸುರ ಅಂತ ಕರೀತಾರೆ. ಅವರಲ್ಲಿ ವತ್ಸಾಸುರ ಆಕ್ಟಿವೇಟ್ ಆಗಿದ್ದಾನೆ ಅಂತ ಅರ್ಥ. ಆ ರೀತಿಯಲ್ಲಿ ಆ ವತ್ಸಾಸುರನ ಸಂಹಾರ ಮಾಡಿ ನಂತರ ಎಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.